The theme for this conference in Hubli these 3 days is forgetting the past, let us press on towards perfection.
ಈ ಹುಬ್ಳಿ ಕಾನ್ಫರೆನ್ಸ್ ಕೂಟಗಳಲ್ಲಿ ಮುಖ್ಯ ವಿಷಯ ಏನಾಗಿದೆ ಅಂದರೆ ಹಿಂದಿನ ವಿಷಯಗಳನ್ನು ಮರೆತು ಬಿಟ್ಟು ಪರಿಪೂರ್ಣತೆಗೆ ನಡೆಯೋಣ ಅಂತ.
ಆಲ್ ಆಫ್ ಅಸ್ ಸಿಟಿಂಗ್ ಹಿಯರ್ ಹ್ಯಾವ್ ಹ್ಯಾಡ್ ಅ ಪಾಸ್ಟ್.
ಇಲ್ಲಿ ಕುಳಿತವ್ರಿಗೆಲ್ಲರಿಗೂ ಹಿಂದಿನ ಅಥವಾ ಭೂತಕಾಲದ ಅನುಭವಗಳಿದೆ.
ಇಫ್ ಯು ಆರ್ ಅಲೈವ್ ಯೆಸ್ಟರ್ಡೇ ಅಂಡ್ ಯು ಆರ್ ಸ್ಟಿಲ್ ಅಲೈವ್ ಟುಡೇ, ದಟ್ ಮೀನ್ಸ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಸಮಥಿಂಗ್ ಆಫ್ ದ ಪಾಸ್ಟ್.
ನೀವು ನಿನ್ನೆ ಬದುಕಿದ್ರಿ, ಜೀವದಿಂದ ಇದ್ರಿ, ಇವತ್ತು ಬದುಕಿದ್ರ, ಇವತ್ತು ಹೊಸ ದಿವಸವನ್ನು ನೋಡಿದ್ದೀರಾ ಅಂದರೆ ನಿಮಗೆ ಹಿಂದಿನದ ಒಂದು ಅನುಭವ ನಿಮಗಿದೆ, ಹಿಂದಿನ ದಿವಸದ ಅಥವಾ ಭೂತಕಾಲದ ವಿಷಯ.
ಸಂಬಡಿ ಸೆಡ್ ಲೈಕ್ ದಿಸ್,
ಯಾರೋ ಒಬ್ರು ಹೀಗೆ ಹೇಳಿದ್ರು,
ಎವ್ರಿ ಸೇಂಟ್ ಹ್ಯಾಸ್ ಅ ಪಾಸ್ಟ್.
ಎಲ್ಲ ಸಂತನ ಅಥವಾ ಭಕ್ತರಿಗೂ ಭೂತಕಾಲವಿರುತ್ತೆ.
ಅಂಡ್ ಎವ್ರಿ ಸಿನ್ನರ್ ಹ್ಯಾಸ್ ಅ ಫ್ಯೂಚರ್.
ಎಲ್ಲ ಒಬ್ಬ ಪಾಪಿಗೆ ಭವಿಷ್ಯ ಇರುತ್ತೆ ಅಂತ.
ಆರ್ ವಿ ಕ್ಯಾನ್ ಎಲಾಬೊರೇಟ್ ಇಟ್ ಲಿಟಲ್ ಬಿಟ್.
ಇದನ್ನು ಇನ್ನೂ ವಿಸ್ತರಿಸಿ ಹೇಳೋದಾದ್ರೆ
ವಿ ಕ್ಯಾನ್ ಸೇ ಎವ್ರಿ ಸೇಂಟ್ ಹ್ಯಾಡ್ ಅ ವೆರಿ ಬ್ಯಾಡ್ ಪಾಸ್ಟ್.
ನಾವು ಹೀಗೆ ಹೇಳ್ಬಹುದು, ಎಲ್ಲ ಒಬ್ಬ ಭಕ್ತನಿಗೂ ಒಂದು ಹಿಂದಿನ ಕೆಟ್ಟ ಒಂದು ಭೂತಕಾಲವಿರುತ್ತೆ.
ಅಂಡ್ ಎವ್ರಿ ಸಿನ್ನರ್ ಹ್ಯಾಸ್ ಅ ಗ್ಲೋರಿಯಸ್ ಫ್ಯೂಚರ್.
ಹಾಗೆ ಒಬ್ಬ ಪಾಪಿಗೆ ಕೂಡ ಒಂದು ಅದ್ಭುತವಾದ ಒಳ್ಳೆಯ ಒಂದು ಭವಿಷ್ಯವಿರುತ್ತೆ ಅಂತ ಹೇಳ್ಬೋದು.
ಸಿನ್ಸ್ ವಿ ಹ್ಯಾವ್ ಆಲ್ ಲಿವ್ಡ್ ಇನ್ ದ ಪಾಸ್ಟ್,
ನಾವು ಎಲ್ಲರೂ ನಮ್ಮ ಭೂತಕಾಲದಲ್ಲಿ ಹಿಂದಿನ ಜೀವಿತವನ್ನು ಜೀವಿಸಿದೀವಿ.
ಸಮ್ ಆಫ್ ಅಸ್ ಹ್ಯಾವ್ ಯೂಸ್ಡ್ ಅವರ್ ಪಾಸ್ಟ್ ಆರ್ ಸೇ ಯೆಸ್ಟರ್ಡೇ ಇನ್ ಗಾಡ್ ಆನರಿಂಗ್ ವೇ.
ಕೆಲವರು ನಮ್ಮ ಮಧ್ಯದಲ್ಲಿ ಹಿಂದಿನ ದಿವಸ ಅಥವಾ ನಿನ್ನೆಯನ್ನ ನೀವು ದೇವರಿಗೆ ಮಹಿಮೆಗಾಗಿ ಜೀವಿಸಬಹುದು, ಬಯಸಿರಬಹುದು.
ಅಂಡ್ ಸಮ್ ಮೇ ಹ್ಯಾವ್ ಬ್ಲೋನ್ ಇಟ್ ಅಪ್ ಅಂಡ್ ಮೇಡ್ ಮೆನಿ ಮಿಸ್ಟೇಕ್ಸ್.
ಆದರೆ ಇನ್ನು ಕೆಲವರು ಆ ದಿವಸವನ್ನ ಕೆಡಿಸಿ ಹಾಳು ಮಾಡಿಕೊಂಡು ತಪ್ಪಾಗಿ ಜೀವಿಸಿರಬಹುದು.
ಸೊ ವಿ ಆಲ್ ಸ್ಟ್ಯಾಂಡ್ you know guilty about something or the other what we have committed in the past.
Now ellaru navu hindina jeevithadalli maadiro kelavu vishayagala vishayagalalli navu ondu aparadha manobhavana hondidavar agirthivi.
There is no one on this planet earth who can say I lived a perfect life.
Now ee bhoomi mele yaru hellikagodilla nanu ಬಹಳ ಪೂರ್ಣವಾದ ಅಂದ್ರೆ ಉತ್ತಮವಾದ ಜೀವಿತವನ್ನು ಜೀವಿಸಿಬಿಟ್ಟಿದ್ದೀನಿ ಅಂತ.
ಬಿಕಾಸ್ ಬೈಬಲ್ ಸೇಸ್ ಆಲ್ ಹ್ಯಾವ್ ಸಿನ್ಡ್ ಅಂಡ್ ಕಮ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್.
ದೇವರ ವಾಕ್ಯ ಹೇಳುತ್ತೆ ಎಲ್ಲರೂ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ.
ಅಂಡ್ ಜೀಸಸ್ ವಾಸ್ ದ ಓನ್ಲಿ ಒನ್ ಹೂ ಸೆಡ್ ಹೂ ಕ್ಯಾನ್ ಪಾಯಿಂಟ್ ಔಟ್ ಸಿನ್ ಇನ್ ಮೀ.
ಆದರೆ ಯೇಸು ಸ್ವಾಮಿ ಒಬ್ಬರೇನೆ ಯಾರು ನನ್ನಲ್ಲಿ ಪಾಪವನ್ನು ತೋರಿಸ್ತಾರೆ ಅಂತ ಹೇಳುವಂತ ಶಕ್ತನಾಗಿದ್ದನು.
ಹಿ ವಾಸ್ ದ ಓನ್ಲಿ ಪರ್ಸನ್ on this planet who could ever claim that.
ಈ ಭೂಮಿ ಮೇಲೆ ಒಬ್ಬನೇ ಒಬ್ಬ ವ್ಯಕ್ತಿ ಆ ಒಂದು ವಿಷಯವನ್ನ ನಾನು ಯಾವತ್ತೂ ಪಾಪ ಮಾಡಿಲ್ಲ ಪೂರ್ಣನು ಅಂತ ಹೇಳ್ಕೊಳ್ಳಕ್ಕೆ ಶಕ್ತನಾದನು.
There is a verse in Jeremiah chapter 8.
ಯೆರೆಮಯ 8ನೇ ಅಧ್ಯಾಯದಲ್ಲಿ ಒಂದು ವಚನವನ್ನ ನೋಡೋಣ.
Verse 20.
8ನೇ ಅಧ್ಯಾಯ 20ನೇ ವಚನ ನೋಡೋಣ. 20ನೇ ವಚನ ಹೀಗೆ ಹೇಳುತ್ತೆ, ಹಣ್ಣಿನ ಕಾಲ ಮುಗಿಯಿತು, ನಮಗೆ ಉದ್ಧಾರವೇ ಆಗಲಿಲ್ಲ.
ಇಟ್ ಸೇಸ್ ಹಾರ್ವೆಸ್ಟ್ ಇಸ್ ಪಾಸ್ಟ್ ಅಂಡ್ ಸಮ್ಮರ್ ಇಸ್ ಎಂಡೆಡ್.
ಸುಗ್ಗಿ ತೀರಿತು, ಹಣ್ಣಿನ ಕಾಲ ಮುಗಿಯಿತು,
ಬಟ್ ವಿ ಆರ್ ನಾಟ್ ಸೇವ್ಡ್.
ಆದರೆ ಉದ್ಧಾರ ಆಗಲಿಲ್ಲ, ರಕ್ಷಣೆ ಹೊಂದಲಿಲ್ಲ ಅಂತ ಹೇಳುತ್ತೆ.
ದಟ್ ಮೀನ್ಸ್ ದ ಪಾಸ್ಟ್ ಇಸ್ ಗಾನ್.
ಅದರ ಅರ್ಥ ಏನಂದ್ರೆ ಭೂತಕಾಲ ಹಿಂದಿನ ಜೀವಿತ ಮುಗೀತು.
ಐ ಹ್ಯಾವ್ ನಾಟ್ ಲರ್ನ್ಡ್ ಎನಿಥಿಂಗ್ ಗುಡ್ ಔಟ್ ಆಫ್ ದಟ್.
ಆ ಒಂದು ಜೀವಿತದಿಂದ ನಾನು ಏನನ್ನೂ ಕಲ್ತಿಲ್ಲ ಅಂತ.
ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಸೋ ಮೆನಿ ಥಿಂಗ್ಸ್ ಇನ್ ದ ಪಾಸ್ಟ್.
ನಾನು ಬಹಳ ವಿಷಯಗಳನ್ನು ಅನುಭವಿಸಿದ್ದೀನಿ ಹಿಂದೆ,
ಬಟ್ ನನ್ ಆಫ್ ದೆಮ್ ಹ್ಯಾವ್ ಬೆನಿಫಿಟೆಡ್ ಮೀ.
ಆದರೆ ಯಾವುದು ನನಗೆ ಉದ್ಧಾರ ಅಥವಾ ಅದರಿಂದ ಕಲಿತುಕೊಳ್ಳೋದಕ್ಕೆ ಯಾವುದು ಸಾಧ್ಯವಾಗಿಲ್ಲ.
ಬಿಕಾಸ್
ಯಾಕಂದ್ರೆ
ವಿ ಆಲ್ ಹ್ಯಾವ್ ನಿಗ್ಲೆಕ್ಟೆಡ್ ಇಟ್.
ಯಾಕೆಂದ್ರೆ ನಾವೆಲ್ಲ ಅದನ್ನ ಅಲಕ್ಷ್ಯ ಮಾಡಿದ್ದೀವಿ.
There's a verse in Proverbs 6.
ಜ್ಞಾನೋಕ್ತಿ ಆರರಲ್ಲಿ ನಾವು ಒಂದು ನೋಡಬಹುದು. ಆರನೇ ಅಧ್ಯಾಯ ಆರನೇ ವಚನ ಹೀಗೇಳುತ್ತೆ, ಸೋಮಾರಿಯೇ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ.
ಇನ್ ಅನದರ್ ಟ್ರಾನ್ಸ್ಲೇಷನ್ ಇಟ್ ಸೇಸ್ ಲರ್ನ್ ಫ್ರಮ್ ದಿ ಆಂಟ್.
ಇನ್ನೊಂದು ಭಾಷಾಂತರದಲ್ಲಿ ಹೀಗೇಳುತ್ತೆ, ಇರುವೆಯಿಂದ ಕಲ್ತುಕೋ ಅಂತ ಹೇಳುತ್ತೆ.
ಆಸ್ ಫಾರ್ ಆಸ್ ಐ ಕ್ಯಾನ್ ರಿಮೆಂಬರ್,
ನನಗೆ ನೆನಪಿದ್ದಂತೆ,
ದೇರ್ ಆರ್ ಟೂ ಪ್ಲೇಸಸ್ ವೇರ್ ವಿ ಆರ್ ಎಕ್ಸಾಲ್ಟೆಡ್ ಟು ಲರ್ನ್.
ನನಗೆ ನೆನಪಿದ್ದಂತೆ ಎರಡು ಸ್ಥಳಗಳಲ್ಲಿ ದೇವರ ವಾಕ್ಯ ಹೇಳುತ್ತೆ ನಾವು ಕಲ್ತ್ಕೊಳ್ಬೇಕು ಅಂತ.
ಒನ್, ಜೀಸಸ್ ಸೇಡ್ ಇನ್ ಮ್ಯಾಥ್ಯೂ 11, ಲರ್ನ್ ಫ್ರಮ್ ಮೀ.
ಮತ್ತಾಯ 11 ನಾವು ನೋಡ್ತೀವಿ ಯೇಸು ಸ್ವಾಮಿ ಹೇಳಿದ್ದು, ನನ್ನಿಂದ ಕಲ್ತ್ಕೊಳ್ರಿ ಅಂತ.
ಹ್ಯೂಮಿಲಿಟಿ ಆಫ್ ಹಾರ್ಟ್,
ಒಂದು ತಗ್ಗಿದ ಹೃದಯ ಅಥವಾ ಮೃದು ಹೃದಯ ಅನ್ನೋದು ಏನು ಅನ್ನೋದನ್ನ ನನ್ನಿಂದ ಕಲ್ತ್ಕೊಳ್ಳಿ.
ಸೊ ಜೀಸಸ್ ಸೇಡ್ ಲರ್ನ್ ಫ್ರಮ್ ಮೀ,
ಅದನ್ನ ನನ್ನಿಂದ ಕಲ್ತ್ಕೊಳ್ಳಿ ಅಂತ ಯೇಸು ಸ್ವಾಮಿ ಹೇಳಿದರು.
ಅಂಡ್ ಅನದರ್ ಪ್ಲೇಸ್ ದ ಬೈಬಲ್ ಸೇಸ್ ಗೋ ಅಂಡ್ ಲರ್ನ್ ಫ್ರಮ್ ದಿ ಆಂಟ್.
ಇನ್ನೊಂದು ಕಡೆ ನಾವು ಇಲ್ಲಿ ನೋಡಿದ್ವಿ, ದೇವರ ವಾಕ್ಯ ಹೇಳುತ್ತೆ ಇರುವೆಯಿಂದ ಹೋಗಿ ಕಲ್ತ್ಕೋ ಅಂತ.
ಬಿಕಾಸ್ ಇಟ್ ಸೇಸ್ ಇಟ್ ಹ್ಯಾಸ್ ನೋ ಚೀಫ್ ಆಫೀಸರ್ ಆರ್ ರೂಲರ್. ಇಟ್ ಪ್ರಿಪೇರ್ಸ್ ಅರ್ ಫುಡ್ ಇನ್ ದ ಸಮ್ಮರ್ ಅಂಡ್ ಗ್ಯಾದರ್ಸ್ ಅರ್ ಪ್ರೊವಿಷನ್ ಇನ್ ದ ಹಾರ್ವೆಸ್ಟ್.
ಇಲ್ಲಿ ವಚನ 7-8 ಹೀಗೆ ಹೇಳುತ್ತೆ, ಅದಕ್ಕೆ ಅಂದ್ರೆ ಇರುವೆಗೆ ನಾಯಕ ಅಧಿಕಾರಿ ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿ ಇಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಕೊಳ್ಳುವುದು ಅಂತ.
ಡು ಯು ನೋ ವಿಚ್ ಅನಿಮಲ್ ಹ್ಯಾಸ್ ದ ಬಿಗ್ಗೆಸ್ಟ್ ಬ್ರೈನ್ ಇನ್ ದಿಸ್ ವರ್ಲ್ಡ್? ವಿ ಆಲ್ ನೋ ದಟ್.
ನಮಗೆ ಗೊತ್ತಿದೆಯಾ ಯಾವ ಪ್ರಾಣಿಗೆ ದೊಡ್ಡ ಒಂದು ಮೆದುಳಿದೆ ಅಂತ ಅಂದ್ಬಿಟ್ಟು?
ವಿ ನೋ ದಟ್ ಇಟ್ ಇಸ್ ಎಲಿಫೆಂಟ್.
ನಮಗೆ ಗೊತ್ತಿದೆ ದೊಡ್ಡ ಪ್ರಾಣಿ ಯಾವುದು ಅಂದ್ರೆ ಆನೆ.
ಬಟ್ ಇಟ್ ಇಸ್ ನಾಟ್ ಆಸ್ ವೈಸ್ ಆಸ್ ಅನ್ ಆಂಟ್.
ಆದರೆ ಒಂದು ಜ್ಞಾನಕ್ಕೆ ಹೋಲಿಸಿ ನೋಡಿದರೆ ಆ ಒಂದು ಇರುವೆಯಷ್ಟು ಜ್ಞಾನ ಆನೆಗಿರುವುದಿಲ್ಲ.
ಬಿಕಾಸ್ ಆಂಟ್ ಹ್ಯಾಸ್ ಅ ಫೋರ್ ಥಾಟ್.
ಯಾಕೆಂದ್ರೆ ಇರುವೆಗೆ ಭವಿಷ್ಯದ ಒಂದು ಪ್ರಜ್ಞೆ ಇದೆ.
ಅಂಡ್ ಇಟ್ ನೋಸ್ ದಟ್ ವೆನ್ ಇಟ್ ಸ್ಟಾರ್ಟ್ಸ್ ರೈನಿಂಗ್ ಇನ್ ರೈನಿ ಸೀಸನ್ ಅಂಡ್ ವಿಂಟರ್ ಸೀಸನ್ ಇಟ್ ಇಸ್ ಡಿಫಿಕಲ್ಟ್ ಫಾರ್ ಮೀ ಟು ಗೆಟ್ ಫುಡ್.
ಅದಕ್ಕೆ ಗೊತ್ತಿದೆ ಅಥವಾ ಅರಿವಿದೆ, ಮಳೆಗಾಲ ಬಂದಾಗ ನನಗೆ ಹೋಗಿ ಹೊರಗೆ ಹೋಗಿ ಆಹಾರ ತೆಗೆದುಕೊಂಡು ಬರೋದು ಕಷ್ಟ ಅಂತ.
ಬಿಕಾಸ್ ಇಟ್ ಇಸ್ ಇಫ್ ಇಟ್ ಕಮ್ಸ್ ಔಟ್ ಇನ್ ದ ರೈನ್ ಇಟ್ ಮೇ ಗೆಟ್ ವಾಶ್ಡ್ ಅವೇ.
ಯಾಕೆಂದ್ರೆ ಮಳೆಗಾಲದಲ್ಲಿ ಮಳೆ ಬರುವಾಗ ಹೊರಗಡೆ ಬಂದ್ರೆ ಮಳೆಯಿಂದ ಕೊಚ್ಚಿ ಹೋಗೋ
ಸಾಧ್ಯತೆ ಇದೆ.
ಅದಕ್ಕೆ ಏನ್ ಮಾಡಬೇಕು?
ಇಟ್ ಥಿಂಕ್ಸ್ ಅಬೌಟ್ ದ ವಿಂಟರ್ ಅಂಡ್ ದ ರೈನ್. ಸೊ ಇಟ್ ಗ್ಯಾದರ್ಸ್ ಫುಡ್ ಫಾರ್ ಇನ್ ಸಮ್ಮರ್ ಫಾರ್ ರೈನ್ ಅಂಡ್ ವಿಂಟರ್.
ಅದಕ್ಕೆ ಸುಗ್ಗಿಯ ಕಾಲ ಅಥವಾ ಬೇಸಿಗೆ ಕಾಲದಲ್ಲಿ ಅದು ಯೋಚನೆ ಮಾಡುತ್ತೆ, ಮುಂದೆ ಮಳೆಗಾಲ ಚಳಿಗಾಲ ಬರುತ್ತೆ, ನನಗೆ ಆಹಾರದ ಅವಶ್ಯಕತೆ ಇದೆ, ಅದಕ್ಕಾಗಿ ಅದು ಕೂಡಿಸಿ ಇಡ್ಲಿಕ್ಕೆ ಪ್ರಾರಂಭಿಸುತ್ತೆ.
ದಟ್ ಈಸ್ ಹೌ ಇಟ್ ಸಸ್ಟೈನ್ಸ್.
ಅದು ಹಾಗೆ ಅದು ತನ್ನ ತಾನು ಕಾಪಾಡಿಕೊಳ್ಳುತ್ತೆ.
ಹ್ಯಾವ್ ಯು ಎವರ್ ಸೀನ್ ಅನ್ ಎಲಿಫೆಂಟ್ ಟೇಕಿಂಗ್ ಕೇರ್ ಆಫ್ ಇಟ್ಸ್ ಫ್ಯೂಚರ್?
ಹಾಗೆ ನೀವು ಯಾವುದಾದ್ರೂ ಆನೆ ಭವಿಷ್ಯಕಾಲದ ಬಗ್ಗೆ ಈ ತರ ಯೋಚನೆ ಮಾಡೋದನ್ನು ನೋಡಿದಿರಾ?
ಇಟ್ ಜಸ್ಟ್ ಗೋಸ್ ಅಂಡ್ ಈಟ್ಸ್ ಫಾರ್ ದ ಡೇ ಅಂಡ್ ಫಾರ್ಗೆಟ್ಸ್ ಎವ್ರಿಥಿಂಗ್ ಅಬೌಟ್ ಟುಮಾರೋ.
ಆದ್ರೆ ಆನೆ ಏನ್ ಮಾಡುತ್ತೆ, ಅವತ್ತಿನ ಏನ್ ಬೇಕೋ ಅದನ್ನು ಹೋಗಿ ತಿಂದುಬಿಟ್ಟು ಮುಂದಿನ ಭವಿಷ್ಯವನ್ನ ಮರೆತು ಬಿಡುತ್ತೆ.
ಇಟ್ ಹ್ಯಾಸ್ ದ ಬಿಗ್ಗೆಸ್ಟ್ ಬ್ರೈನ್ ಇನ್ ದ ವರ್ಲ್ಡ್.
ಆದ್ರೆ ಈ ಲೋಕದಲ್ಲಿ ದೊಡ್ಡ ಮೆದುಳು ಇರೋದು ಅದಕ್ಕೆ.
ಅಂಡ್ ಹ್ಯಾವ್ ಯು ಎವರ್ ಸೀನ್ ಅನ್ ಆಂಟ್ಸ್ ಬ್ರೈನ್?
ನೀವು ಯಾವತ್ತಾದರೂ ಆ ಇರುವೆಯ ಒಂದು ಮೆದುಳು ನೋಡಿದ್ದೀರಾ?
ಸೊ ಟೈನಿ, ಯು ಕ್ಯಾಂಟ್ ಈವನ್ ಇಫ್ ಯು ಕಟ್ ಓಪನ್ ಇಟ್ಸ್ ಹೆಡ್, ಐ ಡೋಂಟ್ ಥಿಂಕ್ ವಿ ವಿಲ್ ಎವರ್ ಬಿ ಏಬಲ್ ಟು ಸಿ ದ ಬ್ರೈನ್ ಆಫ್ ಅನ್ ಆಂಟ್.
ನೀವು ಆ ಮೆದುಳನ್ನ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟು ಆ ಇರುವೆ ಹಿಡಿದು ಅದರ ತಲೆ ಒಡೆದ್ರು ನಿಮ್ಗೆ ಆ ಮೆದುಳು ಕಾಣಿಸೋದಿಲ್ಲ ನಿಮ್ಗೆ.
ಗಾಡ್ ಹ್ಯಾಸ್ ಗಿವನ್ ವಿಸ್ಡಮ್ ಟು ದ ಟೈನಿ ಬ್ರೈನ್ ಆಫ್ ಆಂಟ್.
ದೇವರು ಆ ಒಂದು ಚಿಕ್ಕ ಇರುವೆಗೆ ಆ ಜ್ಞಾನವನ್ನ ಕೊಟ್ಟಿದ್ದಾರೆ.
ಅಂಡ್ ದ ಬೈಬಲ್ ಸೇಸ್ ದಟ್ ಗಾಡ್ ಮೇಡ್ ಮ್ಯಾನ್ ಇನ್ ಹಿಸ್ ಓನ್ ಇಮೇಜ್.
ಆದರೆ ಮನುಷ್ಯನ ಬಗ್ಗೆ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಮನುಷ್ಯನನ್ನು ತನ್ನ ಸ್ವಂತ ಸಾರೂಪ್ಯದಲ್ಲಿ ದೇವರು ಸೃಷ್ಟಿ ಮಾಡಿದ್ದಾರೆ.
ಸೊ ದಟ್ ಮ್ಯಾನ್ ಕ್ಯಾನ್ ಕಮ್ಯುನಿಕೇಟ್ ವಿತ್ ದ ಆಲ್ ಮೈಟಿ ಗಾಡ್.
ಅದರಿಂದ ಆ ಒಬ್ಬ ಮನುಷ್ಯನು ದೇವರ ಜೊತೆ ತಾನು ಒಂದು ಸಂಬಂಧವನ್ನು ಇಟ್ಟುಕೊಳ್ಳಬಹುದು ಅಂತ.
ಸೊ ದಟ್ ಮ್ಯಾನ್ ಕ್ಯಾನ್ ಸ್ಪೀಕ್ ಟು ಗಾಡ್ ಅಂಡ್ ಫ್ರೀಲಿ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಪರ್ಟೈನಿಂಗ್ ಟು ಗಾಡ್.
ಆತನು ಒಬ್ಬ ಮನುಷ್ಯನು, ಒಬ್ಬ ವ್ಯಕ್ತಿಯು ದೇವರ ಜೊತೆ ಸಂಭಾಷಣೆ ಅಥವಾ ಮಾತಾಡಿ ಅಥವಾ ಸಂಬಂಧ ಇಟ್ಕೊಂಡು ದೇವರ ಒಂದು ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತ ಒಂದು ಸಾಮರ್ಥ್ಯವನ್ನು ದೇವರು ಕೊಟ್ಟಿದ್ದಾರೆ.
ಮ್ಯಾನ್ ಇಸ್ ದ ಕ್ರೌನ್ ಆಫ್ ಕ್ರಿಯೇಷನ್.
ಒಬ್ಬ ಮನುಷ್ಯನು ಒಬ್ಬ ಎಲ್ಲಾ ಸೃಷ್ಟಿಗೆ ಒಂದು ಕಿರೀಟವಾಗಿದ್ದಾನೆ.
ವಿ ರೀಡ್ ಇನ್ ಐಸಾಯಾ 54,
ಯೆಶಾಯ 54ರಲ್ಲಿ ಹೀಗೆ ಹೇಳುತ್ತೆ.
ಐಸಾಯಾ 54:54
ನಾವು ನೋಡೋಣ.
Verse 4.
54ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತೆ, ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗುವುದಿಲ್ಲ ಯವನ್ ಅಂತ.
ಸೊ ಇಟ್ ಸೇಸ್ ಯು ವಿಲ್ ನಾಟ್ ಬಿ ಪುಟ್ ಟು ಶೇಮ್, ಡೋಂಟ್ ಫಿಯರ್.
ನೀನು ಭಯಪಡಬೇಡ, ನಿನಗೆ ಅವಮಾನ ಆಗೋದಿಲ್ಲ ಅಂತ ಹೇಳುತ್ತೆ.
ನೈದರ್ ಫೀಲ್ ಹ್ಯುಮಿಲಿಯೇಟೆಡ್, ಫಾರ್ ಯು ವಿಲ್ ನಾಟ್ ಬಿ ಡಿಸ್ಗ್ರೇಸ್ಡ್.
ನಾಚಿಕೆ ಪಡಬೇಡ, ನಿನಗೆ ಆಶಾಭಂಗವಾಗುವುದಿಲ್ಲ.
ವೈ ಗಾಡ್ ಇಸ್ ಟೆಲಿಂಗ್ ದಿಸ್ ಟು ಅಸ್?
ಯಾಕೆ ದೇವರು ನಮಗೆ ಇದನ್ನು ಹೇಳ್ತಾ ಇದ್ದಾರೆ?
ಬಿಕಾಸ್ ವಿ ಆಲ್ ಮೇಡ್ ಮಿಸ್ಟೇಕ್ಸ್.
ಯಾಕೆ ಅಂದ್ರೆ ನಾವು ಎಲ್ಲ ಹಿಂದಿನ ಜೀವಿತದಲ್ಲಿ ತಪ್ಪುಗಳನ್ನು ಮಾಡಿದ್ದೇವೆ.
ವಿ ಹ್ಯಾವ್ ಮೇಡ್ ಸಚ್ ಹಾರಿಬಲ್ ಬ್ಲಂಡರ್ಸ್.
ನಾವು ಒಂದು ಭಯಾನಕವಾದ ಒಂದು ಬಹಳ ದುಷ್ಟ ಕಾರ್ಯಗಳನ್ನು ನಾವು ಮಾಡಿದ್ದೇವೆ.
ಅಂಡ್ ಸಮ್ ಆಫ್ ಅಸ್ ಆರ್ ಎಕ್ಸ್ಟ್ರೀಮ್ಲಿ ಅಶೇಮ್ಡ್ ಆಫ್ ಅವರ್ ಪಾಸ್ಟ್.
ಕೆಲವರು ನಮ್ಮಲ್ಲಿ ಆ ಒಂದು ಹಳೆಯ ಜೀವಿತದ ಬಗ್ಗೆ ಬಹಳ ಬೇಸರ ಪಟ್ಕೊಳ್ತೀರ.
ಅಂಡ್ ಸಮ್ ಪೀಪಲ್ ಕ್ಯಾರಿ ದ ಬ್ಯಾಗೇಜ್ ಆಫ್ ದ ಪಾಸ್ಟ್ ಆಲ್ ದೇರ್ ಲೈಫ್.
ಇನ್ನು ಕೆಲವರು ಹಳೆಯ ಜೀವಿತದ ಎಲ್ಲ ಒಂದು ಆ ಭಾರಗಳನ್ನು ನೀವು ಮುಂದಿನ ಜೀವಿತಕ್ಕೂ ತೆಗೆದುಕೊಂಡು ಹೋಗ್ತಾ ಇದ್ದೀರಾ.
ಅಂಡ್ ದೇ ಲಿವ್ ಇನ್ ದ ಪಾಸ್ಟ್ ಈವನ್ ಇನ್ ದ ಪ್ರೆಸೆಂಟ್.
ಈ ದಿವಸದಲ್ಲಿ ನೀವು ಹಿಂದಿನ ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಜೀವಿಸ್ತಾ ಇದ್ದೀರಾ.
ಅಂಡ್ ಬಿಕಾಸ್ ದೇ ಕೀಪ್ ಆನ್ ಲಿವಿಂಗ್ ಇನ್ ದ ಪಾಸ್ಟ್ ದೇ ಸ್ಪಾಯಿಲ್ ದೇರ್ ಪ್ರೆಸೆಂಟ್.
ಅವರು ಕೆಲವರು ಅಂದ ಹಳೆಯ ಜೀವಿತಗಳಲ್ಲೇ ಆ ವಿಷಯಗಳಲ್ಲೇ ನೆನೆಸ್ಕೊಂಡು ಅದರಲ್ಲೇ ಜೀವಿಸೋದ್ರಿಂದ ಈ ಒಂದು ಭವಿಷ್ಯ ಈ ಒಂದು ಪ್ರಸ್ತುತ ಸಮಯವನ್ನ ಕೊಟ್ಟ ದೇವರು ಕೊಟ್ಟಂತ ಸಮಯವನ್ನು ಹಾಳು ಮಾಡ್ಕೊಳ್ತೀವಿ.
ಬಟ್ ವಿ ಡೋಂಟ್ ಹ್ಯಾವ್ ಟು ಬಿ ಪ್ರಿಸ್ನರ್ಸ್ ಆಫ್ ಅವರ್ ಪಾಸ್ಟ್.
ನಾವು ಆ ಒಂದು ಹಳೆಯ ಜೀವಿತದ ಒಂದು ಸೆರೆಯಾಳ ಆಗಿರುವಂತ ಅವಶ್ಯಕತೆ ಇಲ್ಲ.
ಇಟ್ ನೀಡ್ ನಾಟ್ ಇಂಪ್ರಿಸನ್ಸ್.
ಅದು ನಮ್ಮನ್ನ ಒಂದು ಬಂಧಿಸಿ ಇಡುವಂತ ಅವಶ್ಯಕತೆ ಇಲ್ಲ.
Our mind should not be bound by all these failures, shortcomings, guilt and condemnation of the past.
Namma jeevita namma halaya jeevitadalli iddanta aa ondu vishayagala vishayadalli namage aa ondu khandisuvantaddagli managundisuvantaddagli bhaya padisuvantaddagli aparadha manobhavadinda bandhisi iduvanta avashyakate illa.
The Bible says that our God is a God of hope.
Devara vakya helutte namma devaru yaru andre aa ondu nirikshiyanna koduvaatanu anta.
He is the source of hope.
Aatanu nirikshaya ondu buggi agidane.
Jesus said in Matthew 11:29, come unto me all ye that labor and are heavy laden, I will give you rest.
Yesu swami helidru Matthaya 11:28, ಯಾರು ಕಷ್ಟಪಡುವವರೇ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ.
ಹೂ ಆರ್ ದೀಸ್ ಪೀಪಲ್ ಜೀಸಸ್ ಇಸ್ ಕಾಲಿಂಗ್?
ಇವರು ಯೇಸು ಸ್ವಾಮಿ ಕರೀತಾ ಇರುವಂತ ವ್ಯಕ್ತಿಗಳು ಯಾರು?
ದೀಸ್ ಆರ್ ದ ಪೀಪಲ್ ಹೂ ಆರ್ ಹೆವಿ ಲೇಡನ್ ಅಂಡ್ ಹೂ ಆರ್ ಬೌಂಡ್ ಬೈ ಸಿನ್, ಹೂ ಆರ್ ಯು ನೋ ಬಾಂಬಾರ್ಡೆಡ್ ಬೈ ದೇರ್ ಗಿಲ್ಟ್ ಅಂಡ್ ಕಾಂಡೆಮ್ನೇಷನ್.
ಈ ವ್ಯಕ್ತಿಗಳು, ಈ ಜನರು ಯಾರು ಅಂದ್ರೆ ಸೈತಾನ್ನಿಂದ ಮನಗುಂದಿದವರು, ಖಂಡಿಸಲ್ಪಟ್ಟವರು, ಅಪರಾಧ ಮನೋಭಾವದಿಂದ ನೊಂದು ಹೋಗಿರುವವರು, ಭಾರವನ್ನು ಹೊತ್ತುಕೊಂಡಿರೋರು.
He says, such ones, you come to me.
ಅಂಥವರು ನನ್ನ ಬಳಿಗೆ ಬನ್ನಿ ಅಂತ ಯೇಸು ಸ್ವಾಮಿ.
I will release you.
ನಾನು ನಿಮ್ಮನ್ನ ಬಿಡುಗಡೆ ಮಾಡ್ತೇನೆ.
From this condemnation or guilt of the past.
ಈ ಖಂಡನೆ ಅಥವಾ ಆ ಒಂದು ಹಿಂದಿನ ಜೀವಿತದ ಅಪರಾಧ ಮನೋಭಾವಗಳಿಂದ ನಿಮ್ಮನ್ನ ಬಿಡುಗಡೆ ಮಾಡ್ತೀನಿ.
You don't have to be prisoner of the past.
ಈ ಒಂದು ಹಳೆಯ ಜೀವಿತಕ್ಕೆ ನೀವು ಬಂದಿಗಳಾಗಿ ಇರೋ ಅವಶ್ಯಕತೆ ಇಲ್ಲ.
ಐ ವಿಲ್ ಗಿವ್ ಯು ಎ ನ್ಯೂ ಲೈಫ್.
ನಿಮಗೆ ಹೊಸ ಜೀವಿತವನ್ನು ನಾನು ಕೊಡ್ತೇನೆ.
ಅಂಡ್ ದ ಬೈಬಲ್ ಸೇಸ್ ಇನ್ 2 Corinthians 5:17,
2 Corinthians 5:17 ಹೀಗೆ ಹೇಳುತ್ತೆ,
ಇಫ್ ಎನಿ ಮ್ಯಾನ್ ಇಸ್ ಇನ್ ಕ್ರೈಸ್ಟ್ ಜೀಸಸ್ ಈಸ್ ಎ ನ್ಯೂ ಕ್ರೀಚರ್.
ಯಾರಾದರೂ ಕ್ರಿಸ್ತನಲ್ಲಿರುವಂತಹವನಾದ್ರೆ ಅವನು ನೂತನ ಸೃಷ್ಟಿ ಅಂತ ದೇವರ ವಾಕ್ಯ ಹೇಳುತ್ತೆ.
ಓಲ್ಡ್ ಥಿಂಗ್ಸ್ ಆರ್ ಆಲ್ ಪಾಸ್ಡ್ ಅವೇ ಅಂಡ್ ಬಿಹೋಲ್ಡ್ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ನ್ಯೂ.
ಎಲ್ಲ ಹಿಂದಿನದೆಲ್ಲ ಕಳೆದು ಹೋಯಿತು, ಇವಾಗ ಎಲ್ಲ ಹೊಸದಾಗಿದೆ ಅಂತ ಹೇಳುತ್ತೆ.
ಅಂಡ್ ಇಟ್ ಸೇಸ್ ಅಗೇನ್ ಇನ್ ಐಸಾಯಾ 49,
ಯೆಶಾಯ 49 ನಾವು ನೋಡ್ತೀವಿ ಹೀಗೆ.
ಐಸಾಯಾ 49:15,
15ನೇ ವಚನ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ, ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇನು.
ಯಾ, ಇಟ್ ಸೇಸ್ ಇನ್ ವರ್ಸ್ 14, ಬಟ್ ಝಯನ್ ಸೇಡ್ ದ ಲಾರ್ಡ್ ಹ್ಯಾಸ್ ಫರ್ಸೇಕನ್ ಮೀ.
14ನೇ ವಚನದಲ್ಲಿ ನಾವು ನೋಡ್ತೀವಿ, ಚಿಯೋನ್ ನಗರಿಯಾದರೂ ಹೀಗೆ ಹೇಳುತ್ತೆ, ಯೆಹೋವನನ್ನು ನನ್ನನ್ನು ಕೈ ಬಿಟ್ಟಿದ್ದಾನೆ.
ಸಮ್ ಟೈಮ್ಸ್ ವಿ ಥಿಂಕ್ ಲೈಕ್ ದಟ್, ಓ ಐ ಹ್ಯಾವ್ ಡನ್ ಸೋ ಮೆನಿ ಬ್ಯಾಡ್ ಥಿಂಗ್ಸ್ ದಟ್ ಗಾಡ್ ಮಸ್ಟ್ ಹ್ಯಾವ್ ಗಿವನ್ ಅಪಾನ್ ಮೀ.
ಕೆಲವು ಸಲ ನಾವು ಹೀಗೆ ಯೋಚನೆ ಮಾಡಬಹುದು, ನಾನು ಎಷ್ಟು ಕೆಟ್ಟ ಕಾರ್ಯಗಳನ್ನು ಮಾಡಿದ್ದೇನೆ, ಅದಕ್ಕಾಗಿ ದೇವರು ನನ್ನ ತೊರೆದಿರಬಹುದು, ಕೈ ಬಿಟ್ಟಿರಬಹುದು ಅಂತ.
ನೆಕ್ಸ್ಟ್ ಲೈನ್ ಇಟ್ ಸೇಸ್ ದ ಲಾರ್ಡ್ ಹ್ಯಾಸ್ ಫರ್ಗಾಟನ್ ಮೀ.
ಮುಂದಿನ ಸಾಲ ಹೇಳುತ್ತೆ, ಕರ್ತನು ನನ್ನನ್ನು ಮರೆತಿದ್ದಾನಲ್ಲ ಅಂತ.
ಸಮ್ ಆಫ್ ಯು ಮೇ ಬಿ ವಂಡರಿಂಗ್ ಅಂಡ್ ಆಸ್ಕಿಂಗ್ ಲೈಕ್ ದಿಸ್, ದ ಲಾರ್ಡ್ ಹ್ಯಾಸ್ ಫರ್ಸೇಕನ್ ಮೀ, ದ ಲಾರ್ಡ್ ಹ್ಯಾಸ್ ಫರ್ಗಾಟನ್ ಮೀ.
ಕೆಲವರಿಗೆ ಹೀಗೆ ಅನಿಸ್ತಾ ಇರಬಹುದು, ಕರ್ತನು ನನ್ನನ್ನು ಮರೆತಿದ್ದಾನೆ, ನನ್ನನ್ನು ಕೈ ಬಿಟ್ಟಿದ್ದಾನೆ ಅಂತ.
ಬಟ್ ಯು ನೋ ವಾಟ್ ದ ಲಾರ್ಡ್ ಸೇಸ್,
ಕರ್ತನು ಏನು ಹೇಳ್ತಾ ಇದ್ದಾನೆ ಗೊತ್ತಾ?
ಹಿ ಸೇಸ್, ಕ್ಯಾನ್ ಅ ವುಮನ್ ಫಾರ್ಗೆಟ್ ಹರ್ ನರ್ಸಿಂಗ್ ಚೈಲ್ಡ್.
ದೇವರ ವಾಕ್ಯ ಹೇಳುತ್ತೆ, ಒಬ್ಬ ಹೆಂಗಸು ತನ್ನ ಹೆತ್ತ ಮಗುವನ್ನು ಮರೆತಾಳೆ.
ಸಮ್ ಆಫ್ ಯು ಮದರ್ಸ್ ನೋ ಬೈ ಇನ್ಸ್ಟಿಂಕ್ಟ್ ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ಯುವರ್ ಚೈಲ್ಡ್.
ನೀವು ಕೆಲವು ತಾಯಂದಿರಿಗೆ ಪ್ರತ್ಯೇಕವಾಗಿ ಅವ್ರಿಗೆ ಗೊತ್ತಾಗುತ್ತೆ ಮಗುವಿನ ಕೊರತೆ ಏನು ಅಂತ ಸ್ವಾಭಾವಿಕವಾಗಿ.
ಯು ನೋ ಹೂ ಗೆಟ್ಸ್ ದ ಮ್ಯಾಕ್ಸಿಮಮ್ ಅಟೆನ್ಷನ್ ಅಟ್ ಹೋಮ್.
ಮನೆಯಲ್ಲಿ ಹೆಚ್ಚಿನ ಒಂದು ಕಾಳಜಿ ಯಾರಿಗೆ ಯಾರಿಗೆ ವಹಿಸಲ್ಪಡುತ್ತೆ ಗೊತ್ತಾ?
ನಾಟ್ ದ ಹಸ್ಬೆಂಡ್, ನಾರ್ ದ ಫಾದರ್, ನಾರ್ ದ ಮದರ್, ನಾರ್ ಯುವರ್ ಸಿಬ್ಲಿಂಗ್ಸ್.
ಗಂಡ, ತಂದೆ, ತಾಯಿ ಅಥವಾ ಅಕ್ಕ ತಮ್ಮ ಅಕ್ಕಂದಿರೋ ಅವರಲ್ಲ.
ಬಟ್ ಅ ಲಿಟಲ್ ಬೇಬಿ,
ಬದಲಿಗೆ ಒಂದು ಚಿಕ್ಕ ಮಗು.
ವೆನ್ ಅ ಬೇಬಿ ಇಸ್ ಬೋರ್ನ್ ಅ ನ್ಯೂ,
ಒಂದು ಮಗು ಹೊಸದಾಗಿ ಹುಟ್ಟಿದಾಗ,
ಅಂಡ್ ಇಟ್ ಇಸ್ ದೇರ್ ಇನ್ ಅನದರ್ ರೂಮ್, ಲೆಟ್ಸ್ ಸೇ
ಇನ್ನೊಂದು ಕೋಣೆಯಲ್ಲಿ ಇದೆ ಅಂತ ಅನ್ಕೊಳ್ಳೋಣ.
ಅಂಡ್ ಇಟ್ ಮೇಕ್ಸ್ ಲಿಟಲ್ ನಾಯ್ಸ್,
ಒಂದು ಚಿಕ್ಕದಾಗಿ ಅಳುತ್ತೆ.
ಅಂಡ್ ಹೂ ರನ್ಸ್ ದೇ,
ಅಲ್ಲಿ ಯಾರು ಓಡಿ ಹೋಗ್ತಾರೆ ಅಲ್ಲಿಗೆ ಮಗುವಳು?
ಇಟ್ಸ್ ದ ಮದರ್,
ತಾಯಿ.
ಅಂಡ್ ಎವ್ರಿಬಡಿ ಅಟ್ ಹೋಮ್ ದೇ ರನ್ ಟುವರ್ಡ್ಸ್ ದ ಬೇಬಿ ಟು ಸಿ ವಾಟ್ಸ್ ರಾಂಗ್.
ಎವ್ರಿಬಡಿ, ಎಲ್ಲರೂ ಓಡಿ ಹೋಗ್ತಾರೆ ಮಗುವಳ್ತಾ ಇದ್ರೆ ಯಾಕೆ ಅಂತ ತಿಳ್ಕೊಳ್ಳಿಕ್ಕೆ.
ದ ಬೇಬಿ ಗೆಟ್ಸ್ ದ ಮ್ಯಾಕ್ಸಿಮಮ್ ಅಟೆನ್ಷನ್,
ಆ ಮಗು ಹೆಚ್ಚಿನ ಕಾಳಜಿ ವಹಿಸಲ್ಪಡುತ್ತೆ ಮನೆಯಲ್ಲಿ.
ವೈ ಇಸ್ ಇಟ್? ಬಿಕಾಸ್ ಬೇಬಿ ಇಸ್ ಇಂಪಾರ್ಟೆಂಟ್.
ಯಾಕೆ ಮಗು ಅಷ್ಟು ಪ್ರಾಮುಖ್ಯನ?
ನೋ, ದ ವೈ ವಿ ಟೇಕ್ ಸಚ್ ಇಂಟೆನ್ಸ್ ಕೇರ್ ಆಫ್ ದ ಬೇಬಿ ಈಸ್ ಬಿಕಾಸ್ ದ ಬೇಬಿ ಈಸ್ ಹೆಲ್ಪ್ಲೆಸ್.
ಯಾಕೆ ಎಲ್ಲರೂ ಆ ಮಗುವಿನ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾರೆ ಅಂದರೆ, ಆ ಮಗು ಅಶಕ್ತ ಅಥವಾ ಬಲಹೀನ ಒಂದು ವ್ಯಕ್ತಿಯಾಗಿದೆ.
ಬಟ್ ಇಫ್ ಯುವರ್ 10-year-old ಬಾಯ್ ಇಸ್ ಕ್ರೈಯಿಂಗ್ ಇನ್ ಅನದರ್ ರೂಮ್,
ಅದೇ ಒಂದು 10 ವರ್ಷದ ಮಗು, ಮಗನು, ನಿಮ್ಮ ಮಗನು ಇನ್ನೊಂದು ಕೋಣೆಯಲ್ಲಿ ಅಳ್ತಾ ಇದ್ರೆ,
ಯು ವಾಂಟ್ ರನ್ ಟು ಹಿಮ್ ಲೈಕ್ ಯು ರನ್ ಟು ಅ ಸ್ಮಾಲ್ ಚೈಲ್ಡ್.
ಆ ಒಂದು ಮಗು ಅಳುವಾಗ ನೀವು ಓಡಿ ಹೋಗ್ತಿರಲ್ಲ, ಹಾಗೆ ಒಬ್ಬ 10 ವರ್ಷದ ಬಾಲಕ ಅಳುವಾಗ ಓಡೋಗೋದಿಲ್ಲ. ನೀವು
ಯು ವಿಲ್ ಕಾಲ್ ದಟ್ ಬಾಯ್ ಅಂಡ್ ಯು ವಿಲ್ ಆಸ್ಕ್ ಹಿಮ್, ಹೇ ವಾಟ್ಸ್ ಹ್ಯಾಪನ್ ಟು ಯು, ಕಮ್ ಹಿಯರ್.
ನೀವು ಅಲ್ಲಿಂದನೇ ಕೇಳ್ತೀರಾ, ಏನಾಯ್ತು ನಿನಗೆ ಅಂತ ಅನ್ಬಿಟ್ಟು.
ಬಟ್ ಫಾರ್ ಅ ಚೈಲ್ಡ್ ಇಟ್ ಇಸ್ ಹೆಲ್ಪ್ಲೆಸ್.
ಮಗು ಅಶಕ್ತನಾಗಿರೋದ್ರಿಂದ ನೀವು ಅದಕ್ಕೆ ಕಾಳಜಿ.
ಅಂಡ್ ಗಾಡ್ ನೋಸ್ ದಟ್ ವಿ ಆರ್ ಹೆಲ್ಪ್ಲೆಸ್ ಬಿಕಾಸ್ ನನ್ ಆಫ್ ಅಸ್ ಕ್ಯಾನ್ ಫ್ರೀ ಅವರ್ ಸೆಲ್ಸ್ ಫ್ರಮ್ ಅವರ್ ಬೌಂಡೇಜಸ್ ಟು ಸಿನ್.
ಇಲ್ಲಿ ನಮಗೆ ದೇವರು, ನಮ್ಮ ದೇವರಿಗೆ ಗೊತ್ತಿದೆ ನಾವು ಎಷ್ಟು ಬಲಹೀನರು ಅಂತ, ಮತ್ತೆ ನಮ್ಮಲ್ಲಿ ಯಾರು ನಮ್ಮ ಪಾಪಗಳಿಂದ ನಾವೇ ಬಿಡುಗಡೆ ಹೊಂದಲಿಕ್ಕೆ ಶಕ್ತರಲ್ಲ.
ದಟ್ಸ್ ವೈ ದ ಲಾರ್ಡ್ ಸೇಸ್ ಕಮ್ ಟು ಮೀ.
ಅದಕ್ಕಾಗಿ ಕರ್ತನು ಏನು ಹೇಳ್ತಾರೆ, ನನ್ನ ಬಳಿಗೆ ಬನ್ನಿರಿ ಅಂತ.
ಅಂಡ್ ಇಟ್ ಸೇಸ್ ದ ಮದರ್, ಕ್ಯಾನ್ ಶಿ ಹ್ಯಾವ್ ನೋ ಕಂಪ್ಯಾಷನ್ ಆನ್ ದ ಸನ್ ಆಫ್ ಹರ್ ವೂಮ್, ಈವನ್ ದೀಸ್ ಮೇ ಫಾರ್ಗೆಟ್ ಬಟ್ ಐ ವಿಲ್ ನಾಟ್ ಫಾರ್ಗೆಟ್ ಯು.
ಸೊ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ, ಒಂದು ವೇಳೆ ಮರೆತಾಳು ಆದರೆ ನಾನು ಮರೆಯೇನು ಅಂತ ಹೇಳುತ್ತೆ.
ಸಿ, ಗಾಡ್ ಸೇಸ್ ಈವನ್ ಅ ಮದರ್ ಕ್ಯಾನ್ ಸಮ್ಟೈಮ್ಸ್, ಇಟ್ಸ್ ಪಾಸಿಬಲ್ ಅ ಮದರ್ ಕ್ಯಾನ್ ಫಾರ್ಗೆಟ್ ಹರ್ ಲಿಟಲ್ ಬೇಬಿ.
ಇದು ಸಾಧ್ಯತೆ ಇದೆ, ಕೆಲವು ಸಲ ಒಂದು ತಾಯಿ ಒಂದು ಮೊಲೆ ಕೂಸನ್ನ ಚಿಕ್ಕ ಮಗುವನ್ನ ಮರೆಯೋ ಸಾಧ್ಯತೆ ಇದೆ.
ಆದ್ರೆ
ಕರ್ತನ್ ಹೀಗೆ ಹೇಳ್ತಾನೆ,
ಐ ವಿಲ್ ನಾಟ್ ಫರ್ಗೆಟ್ ಯು,
ಆದ್ರೆ ನಾನು ಮರೆಯೋದಿಲ್ಲ ಅಂತ.
And the 16th verse it says, behold, I have inscribed you on the palm of my hands.
16ನೇ ವಚನ ಹೇಳುತ್ತೆ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ಅಂತ ಹೇಳುತ್ತೆ.
You see how intensely God takes care of us.
ದೇವರು ಎಷ್ಟು ಒಂದು ನಿರ್ದಿಷ್ಟವಾದ ಒಂದು ಕಾಳಜಿಯನ್ನ ಅಥವಾ ಭಾರವನ್ನ ಹೊಂದಿದ್ದಾರೆ ನೋಡಿ.
He says he has inscribed you on the palm of his hands.
ಆತನು ಹೇಳ್ತಾನೆ, ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ಅಂತ.
The psalmist says in Psalm 139 verse 17,
ಕೀರ್ತನೆ 139 17ನೇ ವಚನ ಹೀಗೆ ಹೇಳುತ್ತೆ,
He says, how precious are your thoughts to me, O God.
139ರಲ್ಲಿ ನಾವು ಹೀಗೆ ನೋಡಬಹುದು, 17ನೇ ವಚನ ಹೀಗೆ ಹೇಳುತ್ತೆ, ದೇವರೇ ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿದೆ.
In the Living Bible it says,
so Living ಭಾಷಾಂತರದಲ್ಲಿ ಹೀಗೆ ಹೇಳುತ್ತೆ,
how often your thoughts turn towards me during the day.
ಎಷ್ಟು ಸಲ ನನ್ನ ಬಗ್ಗೆ ನೀನು ಯೋಚನೆ ಮಾಡ್ತೀಯಾ ಅಂತ ಹೇಳುತ್ತೆ ವಾಕ್ಯ.
And it says, even when I wake up in the morning, you are still thinking about me.
ನಾನು ಮಲಗಿ ಬೆಳಗ್ಗೆ ಎದ್ದಾಗ ಆವಾಗ ಕೂಡ ನನ್ನ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದೀಯಾ.
The number of thoughts that God thinks about you and me,
ದೇವರು ನನ್ನ ಮತ್ತು ನಿಮ್ಮ ಬಗ್ಗೆ ಯೋಚನೆ ಮಾಡುವಂತ ಎಣಿಕೆ ಎಷ್ಟಿದೆ ಅಂದ್ರೆ, ಎಷ್ಟು ಸಲ ಯೋಚನೆ ಮಾಡ್ತಾರೆ ಅಂದ್ರೆ,
ಔಟ್ ನಂಬರ್ ದ ಸ್ಯಾಂಡ್ಸ್ ಆನ್ ದ ಸೀ,
ಅಲ್ಲಿ ಸಮುದ್ರದಲ್ಲಿ ಇರುವಂತ ಆ ಮರಳು ಕಣಗಳಿದೆಯಲ್ಲ, ಅದಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳುತ್ತೆ.
ಐ ಆಮ್ ನಾಟ್ ಸೇಯಿಂಗ್ ದಿಸ್, ವರ್ಸ್ 18 ಸೇಸ್,
ಇಲ್ಲಿ 18ನೇ ವಚನದಲ್ಲಿ ಹಾಗೆ ಹೇಳ್ತಾ ಇದೆ,
If I should count them, they would outnumber the sand.
ಅವುಗಳನ್ನು ಲೆಕ್ಕಿಸುವುದಾದರೆ ಮರಳಿಗಿಂತ ಹೆಚ್ಚಾಗಿವೆ ಅಂತ ಹೇಳಿ.
When I awake, I am still with thee.
ನಾನು ಎಚ್ಚರವಾಗಲು ಮುಂಚಿನಂತೆಯೇ ನನ್ನ ಬಳಿಯಲ್ಲಿದ್ದೇನೆ.
That means when I wake up in the morning, I realize you are still thinking about me.
ನಾನು ಬೆಳಗ್ಗೆ ಎದ್ದು ನಾನು ನೋಡುವಾಗ ದೇವರು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ.
Why? Because God knows our frame.
ಯಾಕೆ ಅಂದ್ರೆ ದೇವರಿಗೆ ನಮ್ಮ ಆ ಒಂದು ಶರೀರ ಅದರ ನಮ್ಮ ಬಲಹೀನತೆ ಗೊತ್ತಿದೆ ಅವರಿಗೆ.
The psalmist says that he remembers that we are but dust.
ನಾವು ಧೂಳಿನಿಂದ ಸೃಷ್ಟಿಸಲಾದವರು ಅಂತ ಕೀರ್ತನಕಾರನು ಹೇಳ್ತಾನೆ.
No, or we are so fragile as far as God is concerned.
ದೇವರ ದೃಷ್ಟಿಯಲ್ಲಿ ನಾವೆಲ್ಲ ಬಹಳ ಬಲಹೀನರು ಮತ್ತೆ ತುಂಬಾ ನಾಜೂಕಾಗಿರೋರು ಅಂತ ಹೇಳ್ಬೋದು.
The Bible says that our life, human life, is like the morning dew.
Nama manaviya jeevita enante hege nenustare andre belage biluvanta manjina hage anta.
When the sun comes, it disappears.
Surya bandaga adella maya agibidutte.
Or in another place it says human beings are like flower of the field.
Innond kade helutte manushana jeevitavu illi aranyadalli beliyuvanta hoovinante.
When the wind blows on it, it is just blown away.
ಆ ಒಂದು ಗಾಳಿ ಬೀಸಿದಾಗ ಅದೆಲ್ಲ ಮುದುಡಿ ಹೋಗುತ್ತೆ, ಹಾರಿ ಹೋಗುತ್ತೆ.
It will not see its place again.
ಮತ್ತೆ ಅದು ಕಾಣಿಸೋದಿಲ್ಲ.
But God says, I will not forget you.
ಆದರೆ ದೇವರ ವಾಕ್ಯ ಹೇಳುತ್ತೆ, ನಾನು ನಿಮ್ಮನ್ನ ಮರೆಯೋದಿಲ್ಲ ಅಂತ.
You are always, you know, inscribed on the palm of my hand.
ನೀವು ಯಾವಾಗಲೂ ನನ್ನ ಕೈ ಅಂಗೈನಲ್ಲಿ ನಿಮ್ಮನ್ನ ಚಿತ್ರಿಸಿದ್ದೀನಿ ಅಂತ ಹೇಳ್ತಾರೆ.
ಅಂಡ್ ದ ಅಪೋಸ್ಟಲ್ ಪಾಲ್ ಸೇಸ್ ಇನ್ ಫಿಲಿಪಿಯನ್ಸ್,
ಅಪೋಸ್ಟಲ್ ಪೌಲ ಫಿಲಿಪಿಯನ್ನಲ್ಲಿ ಹೀಗೆ ಹೇಳ್ತಾರೆ,
ಚಾಪ್ಟರ್ 3
ಮೂರನೇ ಅಧ್ಯಾಯ
ವರ್ಸ್ 13
3:13 ಹೀಗೆ ಹೇಳುತ್ತೆ,
Brethren, I do not regard myself as having laid hold of it yet.
ಸಹೋದರರೆ, ನಾನಂತು ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ.
But one thing I do.
ಆದರೆ ಒಂದು ನಾನು ಮಾಡ್ತೇನೆ.
Forgetting what lies behind.
ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು
and reaching forward to what lies ahead.
ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದ್ದವನಾಗಿ.
See, here is the apostle Paul.
ಇಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾರೆ ಮಾತು.
He has accomplished so many things.
ಆತನು ಬಹಳಷ್ಟು ಕಾರ್ಯಗಳನ್ನು ನೆರವೇರಿಸಿದನು.
He has blessed so many people, established so many churches.
ಆತನ ಜೀವಿತ ಕಾಲದಲ್ಲಿ ಬಹಳಷ್ಟು ಜನರನ್ನು ಆಶೀರ್ವದಿಸಿದನು, ಬಹಳ ಸಭೆಗಳನ್ನ ಅವನು ಆರಂಭಿಸಿದನು.
Done so many miracles.
ಬಹಳಷ್ಟು ಅದ್ಭುತಗಳು ಆತನ ಜೀವಿತದಲ್ಲಿ ನಡೆದವು.
Raised people from the dead.
ಸತ್ತವರನ್ನ ಎಬ್ಬಿಸಿದನು.
Healed the sick. Cast demons out.
ಅನಾರೋಗ್ಯ ಇರೋದನ್ನ ಗುಣಪಡಿಸಿದನು. ದೆವ್ವಗಳನ್ನ ಬಿಡಿಸಿದನು.
But he says, I forget all those things.
ಆದರೆ ಇದನ್ನೆಲ್ಲ ನಾನು ಮರೆತು ಬಿಡ್ತೀನಿ ಅಂತ ಹೇಳಿದೆ.
ವಾಟ್ ಎವರ್ ಹ್ಯಾಪನ್ ಗುಡ್ ಆರ್ ಬ್ಯಾಡ್ ಥಿಂಗ್ಸ್ ಇನ್ ದ ಪಾಸ್ಟ್ ಐ ಫರ್ಗೆಟ್ ದೆಮ್.
ಇಂದಿನ ಜೀವಿತದಲ್ಲಿ ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಅದನ್ನೆಲ್ಲ ಮರೆತು ಬಿಡ್ತೀನಿ ಅಂತ.
ಐ ಆಮ್ ಪ್ರೆಸಿಂಗ್ ಆನ್.
ನಾನು ಮುನ್ನುಗ್ತಾ ಇದ್ದೀನಿ, ಮುಂದೆ ನಡೀತಾ ಇದ್ದೀನಿ.
ಪ್ರೆಸಿಂಗ್ ಫಾರ್ವರ್ಡ್ ಟು ವಾಟ್ ಲೈಸ್ ಅಹೆಡ್.
ನನ್ನ ಮುಂದೆ ಏನಿದೆಯೋ ಅದನ್ನ ಹಿಡಿಯೋದಕ್ಕೆ ನಾನು ಮುಂದೆ ಹೋಗ್ತಾ ಇದ್ದೀನಿ.
We need to be encouraged when we look at these men of God in the Bible.
ದೇವರ ವಾಕ್ಯದಲ್ಲಿ ಈ ಒಂದು ಭಕ್ತರನ್ನ ನಾವು ನೋಡುವಾಗ ನಮಗೆ ಬಹಳ ಪ್ರೋತ್ಸಾಹ ಆಗಬೇಕು.
We think they were some outstanding people.
ನಾವು ಅನ್ಕೊಂತೀವಿ ಓ ಬಹಳ ಅದ್ಭುತವಾದ ವಿಶೇಷ ವ್ಯಕ್ತಿಗಳು ಇದ್ರು ಅಂತ ಅನ್ಕೊಳ್ಬಹುದು.
Almost all these saints that we read about in the Bible.
ದೇವರ ವಾಕ್ಯದಲ್ಲಿ ನಾವು ನೋಡುವಂತ ಎಲ್ಲಾ ಒಂದು ಸಂತರು ಅಥವಾ ಭಕ್ತರು ಕೂಡ
Almost all of them had a very bad past.
ಎಲ್ಲರಲ್ಲೂ ಒಂದು ಹಳೆಯ ಜೀವಿತವಿತ್ತು, ಸೋಲಿನ ಜೀವಿತ ಅದು ಅಥವಾ ಪರಾಜಯದ ಜೀವಿತ.
We read about Noah, he got drunk.
ನೋವನ ಬಗ್ಗೆ ಕೂಡ ನಾವು ನೋಡ್ತೀವಿ, ಆತನು ಕುಡಿದು ಬಿದ್ದಿದನು.
We read about Abraham, he told lies, he disbelieved God so many times concerning the promise.
ಅಬ್ರಹಾಮನು ಕೂಡ ಹಾಗೆ ಕೆಲವು ಬಹಳಷ್ಟು ವಾಗ್ದಾನಗಳನ್ನ ನಂಬಲಿಕ್ಕೆ ಕಷ್ಟಪಟ್ಟನು ಮತ್ತೆ ಸುಳ್ಳು ಹೇಳಿದನು.
Isaac also his son followed in the father's footsteps.
ಹಾಗೆ ಇಸಾಕನು ಕೂಡ ನಾವು ನೋಡ್ತೀವಿ, ಆತನು ತಂದೆಯ ತರನೇ ತಪ್ಪುಗಳನ್ನು ಮಾಡಿದನು.
And Jacob was a deceiver and a schemer.
ಯಾಕೋಬನ ಬಗ್ಗೆ ಕೂಡ ನಾವು ನೋಡ್ತೇವೆ, ಅವನು ಮೋಸ ಮಾಡುವತನು, ಸ್ವಾರ್ಥಿಯಾಗಿದ್ದನು.
And a liar. Liar.
ಸುಳ್ಳು ಹೇಳುವತನು.
And you go to Moses. Moses was a murderer.
ಮೋಶೆಯ ಬಗ್ಗೆ ನಾವು ನೋಡ್ತೇವೆ, ಆತನು ಒಬ್ಬ ಕೊಲೆ ಮಾಡಿದ ಆತನಾಗಿದ್ದನು.
And he ran away from the king.
ರಾಜನಿಂದ ದೂರ ಓಡಿ ಹೋದನು.
And we read about David. David.
ದಾವಿದನ ಬಗ್ಗೆ ನಾವು ನೋಡ್ತೇವೆ.
David was a murderer.
ದಾವಿದನು ಕೂಡ ಕೊಲೆ ಮಾಡಿದನು.
Adulterer.
ವ್ಯಭಿಚಾರ ಮಾಡಿದನು.
And you see other people in the Old Testament, they were also, many of them were like that.
ನಾವು ಹಳೆ ಒಡಂಬಡಿಕೆಯಲ್ಲಿ ಬಹಳ ಈ ತರ ನಿದರ್ಶನಗಳು ಅಥವಾ ಸಾಕ್ಷಿಗಳನ್ನು ನೋಡ್ತೇವೆ.
Come to the New Testament.
ಹೊಸ ಒಡಂಬಡಿಕೆ ಬಂದಾಗ ನಾವು
you read about the Apostle Paul.
ಅಪೊಸ್ತಲ ಪೌಲನ ಬಗ್ಗೆ ನಾವು ನೋಡ್ತೇವೆ.
He was a blasphemer.
ಆತನು ದೇವರಿಗೆ ದೂಷಣೆ ಮಾಡಿದವನು.
ಹಿ ವಾಸ್ ಎ ಮರ್ಡರರ್.
ಕೊಲೆ ಮಾಡಿದವನು.
ಹಿ ಯೂಸ್ ಟು ಡ್ರ್ಯಾಗ್ ಪೀಪಲ್ ಟು ಕೋರ್ಟ್ ಅಂಡ್ ಟು ವಾಟ್ ಟು ಸೇ ಟು ಪೊಲೀಸ್ ಸ್ಟೇಷನ್ ಲೈಕ್ ಇನ್ ಹಿಸ್ ಲ್ಯಾಂಗ್ವೇಜ್.
ಬಹಳಷ್ಟು ವಿಶ್ವಾಸಿಗಳನ್ನ ನ್ಯಾಯಸ್ಥಾನಕ್ಕೆ ಎಳೆದನು, ಸೆರೆಯಲ್ಲಿ ಹಾಕಿದನು.
ಹಿ ಯೂಸ್ ಟು ಹೇಟ್ ಗಾಡ್ಸ್ ಪೀಪಲ್ ಲೈಕ್ ಎನಿಥಿಂಗ್.
ಆತನು ದೇವರ ಜನರನ್ನ ಬಹಳವಾಗಿ ಹಗೆ ಮಾಡಿದನು ಅಥವಾ ದ್ವೇಷ ಮಾಡಿದನು.
ಬಟ್ ವೆನ್ ಹಿ ಮೆಟ್ ಜೀಸಸ್.
ಆದರೆ ಯೇಸು ಸ್ವಾಮಿಯನ್ನು ಸಂಧಿಸಿದಾಗ
ಹಿಸ್ ಲೈಫ್ ವಾಸ್ ಟ್ರಾನ್ಸ್ಫಾರ್ಮ್ಡ್.
ಆತನ ಜೀವಿತ ಬದಲಾಗ್ಬಿಡ್ತು.
ಅಂಡ್ ಆಲ್ ದೀಸ್ ಪೀಪಲ್ ವೆನ್ ದೇ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ಗಾಡ್ ದೇರ್ ಲೈಫ್ಸ್ ವರ್ ಚೇಂಜ್ಡ್.
ಈ ಎಲ್ಲ ಜನರು ದೇವರನ್ನ ಸಂಧಿಸಿದಾಗ ಅವರ ಜೀವಿತ ಬದಲಾಗ್ಬಿಡ್ತು.
ದೇ ವರ್ ನೋ ಲಾಂಗರ್ ದ ಸೇಮ್.
ಅವರ ಜೀವಿತ ಹಾಗೆ ಇರಲಿಲ್ಲ ಮುಂದೆ.
ದೇ ಬಿಕೇಮ್ ಡಿಫ್ರೆಂಟ್ ಪೀಪಲ್ ಆಲ್ ಟುಗೆದರ್.
ಅವರೆಲ್ಲ ಬಹಳ ವ್ಯತ್ಯಾಸವಾದ ಜನರು ಅಥವಾ ಮನುಷ್ಯರಾಗ್ಬಿಡ್ತು.
ಅಂಡ್ ದಿಸ್ ಮ್ಯಾನ್ ಹೂ ಹ್ಯಾಡ್ committed such horrible crimes, David.
ದಾವಿದನು ಕೂಡ ಅಂತ ದೊಡ್ಡ ತಪ್ಪನ್ನು ಮಾಡಿದಾತನು.
God was able to transform him in such a way that he could call him man after my own heart.
ದೇವರು ಆತನನ್ನ ಎಷ್ಟಾಗಿ ಬದಲಾಯಿಸಿದರು ಅಂದ್ರೆ ದೇವರು ನನಗೆ ಹೃದಯಕ್ಕೆ ತಕ್ಕ ಮನುಷ್ಯನು ಅಂತ ಹೇಳಿದನು.
If God could do that to a person like David,
ದಾವಿದನಂತ ವ್ಯಕ್ತಿಗೆ ದೇವರು ಹೀಗೆ ಮಾಡಿದರು ಅಂದ್ರೆ
ಗಾಡ್ ಕ್ಯಾನ್ ಡೂ ಇಟ್ ಫಾರ್ ಯು ಅಂಡ್ ಮೀ.
ದೇವರು ನಮ್ಮ ಜೀವಿತದಲ್ಲಿ ಕೂಡ ಹಾಗೆ ಮಾಡಲು ಶಕ್ತನಾಗಿದ್ದ.
ದೇರ್ ಇಸ್ ನಥಿಂಗ್ ಇಂಪಾಸಿಬಲ್ ವಿತ್ ಗಾಡ್.
ಯಾವುದು ಅಸಾಧ್ಯವಾದದ್ದು ಯಾವುದು ಇಲ್ಲ.
ಡೋಂಟ್ ಥಿಂಕ್ ದಟ್ ಯುವರ್ ಪ್ರಾಬ್ಲಮ್ ಇಸ್ ಟೂ ಮಚ್ ಫಾರ್ ಗಾಡ್ ಟು ಹ್ಯಾಂಡಲ್.
ನೀವು ಹೀಗೆ ಯೋಚನೆ ಮಾಡಬೇಡಿ, ನಿಮ್ಮ ಒಂದು ಸಮಸ್ಯೆ ದೇವರಿಗೆ ಬಹಳ ದೊಡ್ಡದು ಅಂತ.
ದಟ್ ಯುವರ್ ಸಿನ್ ಇಸ್ ಟೂ ಮಚ್ ಫಾರ್ ಗಾಡ್ ಟು ಫರ್ಗಿವ್.
ನಿಮ್ಮ ಪಾಪ ಬಹಳ ದೊಡ್ಡದು, ದೇವರಿಗೆ ಪರಿಹಾರ ಮಾಡಲು ಸಾಧ್ಯ ಇಲ್ಲ ಅಂದ್ಕೊಳ್ಬೇಡಿ.
ದ ಬೈಬಲ್ ಸೇಸ್ ಇನ್ ಐಸಾಯಾ ಚಾಪ್ಟರ್ 1 ವರ್ಸ್ 18, ದೋ ಯುವರ್ ಸಿನ್ಸ್ ಆರ್ ಆಸ್ ಸ್ಕಾರ್ಲೆಟ್ ದೇ ಶಾಲ್ ಬಿ ವೈಟ್ ಆಸ್ ಸ್ನೋ.
ಯೆಶಾಯಾ 1:18 ಹೀಗೆ ಹೇಳುತ್ತೆ, ನಿನ್ನ ಪಾಪಗಳು ವಚನ ನೋಡೋಣ. ಸಾರಿ, ನಿನ್ನ ಪಾಪಗಳು ಕಡು ಕೆಂಪಾಗಿದ್ರು ನಾನು ಅದನ್ನ ಮಂಜಿನಂತೆ ಬೆಳ್ಳಗೆ ಮಾಡ್ತೇನೆ ಅಂತ
ಹೇಳಿದಂತೆ. ಯುವರ್ ಗಾಡ್ ಇಸ್ ಏಬಲ್ ಟು ಡೂ ದಟ್.
ದೇವರು ಹಾಗೆ ಮಾಡಲು ಶಕ್ತನಾಗಿದ್ದ.
ಗಾಡ್ ಇಸ್ ಏಬಲ್ ಟು ಟೇಕ್ ಯುವರ್ ಹಾರ್ಡ್ ಹಾರ್ಟ್ ಅಂಡ್ ಬ್ಲ್ಯಾಕ್ ಹಾರ್ಟ್, ಹಾರ್ಟ್ ಫಿಲ್ಡ್ ವಿತ್ ಸಿನ್ ಟು ದ ಓವರ್ ಫ್ಲೋಯಿಂಗ್. ಹಿ ಕ್ಯಾನ್ ಕ್ಲೆನ್ಸ್ ಇಟ್, ವಾಶ್ ಇಟ್ ಅಂಡ್ ಗಿವ್ ಯು ಅ ನ್ಯೂ ಹಾರ್ಟ್.
ದೇವರಲ್ಲಿ ಅದು ಸಾಧ್ಯತೆ ಇದೆ. ದೇವರಲ್ಲಿ ಶಕ್ತನಾಗಿದ್ದಾನೆ. ಒಬ್ಬ ವ್ಯಕ್ತಿಗೆ ಒಂದು ಕಠಿಣವಾದ ಹೃದಯ ಇದ್ರು, ಕಪ್ಪಾದ ಹೃದಯ ಇದ್ರು, ಅದನ್ನ ತೆಗೆದು ಅದನ್ನ ಬಿಳುಪಾಗಿ ಮಾಡಿ ಅದನ್ನ ಸ್ವಚ್ಛ ಮಾಡುವಂತಹ ಶಕ್ತಿ ದೇವರಿಗಿದೆ.
The Lord says in Isaiah 43 verse 18 and 19.
ಯೆಶಾಯ 43:18 ಹೀಗೆ ಹೇಳುತ್ತೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು.
Don't call to mind things of the past.
ನಿಮ್ಮ ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಅಂತ ಹೇಳುತ್ತೆ.
Don't dwell in your past. That is what God is trying to tell here.
ಇದರ ಅರ್ಥ ಇಲ್ಲಿ ಏನು ದೇವರು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಹಿಂದಿನ ಜೀವಿತದಲ್ಲಿ ಜೀವಿಸಬೇಡಿ, ಹಳೆಯ ವಿಷಯಗಳಲ್ಲಿ ಜೀವಿಸಬೇಡಿ ಅಂತ.
Behold, I will do something new.
ನಾನು ಒಂದು ಹೊಸ ಕಾರ್ಯವನ್ನು ಮಾಡ್ತೇನೆ ಅಂತ.
And when is he going to do that?
ಯಾವಾಗ ಮಾಡ್ತಾರೆ ದೇವರು?
He says, now it will spring forth.
ಈಗ ಇದು ತಲೆದೋರುತ್ತದೆ ಅಂತ ಹೇಳ್ತಾರೆ.
Now,
ಈಗ,
today,
ಇವತ್ತು,
today,
ಇವತ್ತು,
right now,
ಇವಾಗಲೇ,
God is able to give you a new life.
ದೇವರು ನಿಮಗೆ ಹೊಸ ಜೀವಿತವನ್ನು ಕೊಡಲು ಶಕ್ತನಾಗಿದ್ದಾನೆ.
He is able to wipe away all your past sins and failures and blunders.
ನಿಮ್ಮ ಎಲ್ಲ ಹಳೆ ಜೀವಿತದ ಸೋಲು ಪಾಪಗಳನ್ನು ಎಲ್ಲವನ್ನೂ ಅಳಿಸಲು ಸಿದ್ಧನಾಗಿದ್ದಾನೆ.
He is able to give you a new heart and a new mind and make you stand before God as if you never committed any sin.
ದೇವರು
all your life.
ದೇವರು ನಿಮಗೆ ಈಡಲು ಈತ ಹೀಗೆ ಮಾಡ್ತಾರೆ. ನಿಮ್ಮ ಎಲ್ಲ ಹಳೆಯ ಜೀವಿತವನ್ನು ತೊಳೆದು ಬಿಟ್ಟು ಎಲ್ಲ ಹಳೆಯದನ್ನೆಲ್ಲ ಶುದ್ಧೀಕರಿಸಿ ನಿಮ್ಮನ್ನ ದೇವರ ಮುಂದೆ ಹೀಗೆ ನೀತಿವಂತರಾಗಿ, ಅಂದ್ರೆ ನೀವು ಯಾವತ್ತು ತಪ್ಪೇ ಮಾಡದೇ ಇರೋ ಪಾಪವನ್ನೇ ಮಾಡದೇ ಇರೋಂಥವ್ರನ್ನಾಗಿ ನಿಲ್ಲಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ.
ಇಟ್ ಸೇಸ್ ಇನ್ ಲ್ಯಾಮೆಂಟೇಷನ್ಸ್ 3:22-23.
ಇಲ್ಲಿ ನಾವು ಪ್ರಲಾಪದಲ್ಲಿ ಹೀಗೆ ನೋಡ್ತೇವೆ,
ಲ್ಯಾಮೆಂಟೇಷನ್ 3:22-23.
ಮೂರನೇ ಅಧ್ಯಾಯ ಪ್ರಲಾಪಗಳು 22:22 ಹೀಗೆ ಹೇಳುತ್ತೆ, ನಾವು ಉಳಿದಿರುವುದು ಯಹೋವನ ಕರುಣೆಯೇ, ಆತನ ಕೃಪಾ ವರಗಳು ನಿಂತು ಹೋಗವು, ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯ ಸತ್ಯಸಂಧತೆಯು ದೊಡ್ಡದು ಅಂತ.
ವಾಟ್ ಡಸ್ ಗಾಡ್ ಸೇ?
ಇಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ?
My mercies are new every morning.
ಪ್ರತಿ ದಿವಸ ನನ್ನ ಕರುಣೆಯು ಹೊಸದಾಗಿದೆ ಅಂತ ಹೇಳ್ತಾ ಇದ್ದಾರೆ.
How does it read to you?
ನಿಮಗೆ ನಿಮ್ಮ ಜೀವಿತದಲ್ಲಿ ಹೇಗಿದೆ?
No, how does it read to you?
ಇದನ್ನ ಹೇಗೆ ಓದ್ತೀರಾ ನೀವು?
It's like God saying,
ಇದರಲ್ಲಿ ದೇವರು ಹೀಗೆ ಹೇಳ್ತಾ ಇದ್ದಾರೆ,
Today my mercies are new towards you.
ಇವತ್ತು ಈ ದಿವಸ ನನ್ನ ಕರುಣೆಯು ನಿಮಗೆ ನಿಮ್ಮ ಕಡೆಗೆ ಹೊಸದಾಗಿದೆ ಅಂತ ಹೇಳ್ತಾರೆ.
Means I will look at you today as if you never sinned yesterday.
ಅದರ ಅರ್ಥ ಏನಂದ್ರೆ, ದೇವರು ನಿಮ್ಮನ್ನು ನೋಡುವಾಗ ನೀವು ಯಾವತ್ತು ಪಾಪ ಮಾಡಿಲ್ಲ, ಅದು ಒಬ್ಬ ಹೊಸ ವ್ಯಕ್ತಿ ಅನ್ನೋ ತರ ನೋಡ್ತಾರೆ ನಿಮ್ಮನ್ನ.
They are new every morning and great is his faithfulness.
ಅದೆಲ್ಲ ಕರುಣೆಯು ಹೊಸದಾಗಿದೆ, ಮತ್ತು ಆತನ ಸತ್ಯಸಂಧತೆ ಅಂದ್ರೆ ಆತನ ನಂಬಿಗಸ್ತಿಕೆ ಬಹಳ ಅದ್ಭುತವಾದದ್ದು.
Because of his mercy we are not consumed today.
ಆತನ ಕರುಣೆಯ ಮೇರೆಗೆ ನಾವು ನಾಶವಾಗಿಲ್ಲ ಇವತ್ತು.
We are alive because of his mercy.
ಆತನ ಕರುಣೆಯಿಂದ ನಾವೆಲ್ಲ ಇವತ್ತು ಜೀವಂತವಾಗಿದ್ದೇವೆ.
We are able to draw our breath today because of his mercy.
ಇವತ್ತು ನಾವು ಉಸಿರಾಡ್ತಾ ಇದ್ದೀವಿ ಆತನ ಕರುಣೆಯ ಮೇರೆಗೆ.
Many people wanted to see this day.
ಬಹಳಷ್ಟು ಜನ ಈ ದಿವಸವನ್ನು ನೋಡಲಿಕ್ಕೆ ಇಷ್ಟಪಟ್ಟಿದ್ರು.
That is 7th of December 2018.
7th ಡಿಸೆಂಬರ್ ತಿಂಗಳು 2018 ನೋಡ್ಲಿಕ್ಕೆ ಬಹಳ ಜನ ಇಷ್ಟಪಟ್ಟಿದ್ರು.
But they couldn't see it.
ಆದ್ರೆ ನೋಡಿಲ್ಲ ಇವತ್ತು.
Even before we got down the train today morning.
ಇವತ್ತು ಬೆಳಗ್ಗೆ ಟ್ರೈನಿಂದ ಇಳಿಯೋ ಸಮಯದಲ್ಲಿ ಇಳಿಯೋದಕ್ಕೆ ಮೊದಲೇ
ವಿ ಗಾಟ್ ಅ ಮೆಸೇಜ್ ಸೇಯಿಂಗ್ ದಟ್ ಸಂಬಡಿಸ್ ಮದರ್ ಪಾಸ್ಟ್ ಅವೇ ಅಟ್ 6 o'clock ಇನ್ ದ ಮಾರ್ನಿಂಗ್.
ಬೆಳಗ್ಗೆ 6 ಗಂಟೆಗೆ ಯಾರೋ ಒಬ್ಬರ ಸಹೋದರನ ತಾಯಿ ತೀರ್ಕೊಂಡ್ಬಿಟ್ರು ಅಂತ ನಮಗೆ ವಿಷಯ ಗೊತ್ತಾಯ್ತು.
ಶಿ ನೆವರ್ ಥಾಟ್ ದಟ್ ಶಿ ವಿಲ್ ನಾಟ್ ಸಿ ದ 7th of December.
ಆಕೆ ಯೋಚನೆ ಮಾಡಿಲ್ಲ ಅನ್ಸುತ್ತೆ ನಾನು 7th ಡಿಸೆಂಬರ್ನ ನಾನು ನೋಡೋದಿಲ್ಲ ಅಂತ.
ಶಿ ಪಾಸ್ಟ್ ಅವೇ ಬಿಫೋರ್ ದ ಸನ್ರೈಸ್.
ಸೂರ್ಯ ಹುಟ್ಟೋದಕ್ಕೆ ಮೊದಲೇ ಆಕೆ ಜೀವನ ಬಿಟ್ಟು.
ಮೆನಿ ಆಫ್ ಅಸ್ ಥಿಂಕ್ ದಟ್ ಮೇ ನಾಟ್ ಹ್ಯಾಪನ್ ಟು ಅಸ್.
ನಾವು ಎಷ್ಟು ಜನ ಅನ್ಕೊಳ್ಬಹುದು ಹಾಗೆ ಆಗೋದಿಲ್ಲ ನನಗೆ ಅಂತ.
ಬಟ್ ವಿ ಡೋಂಟ್ ನೋ ವಾಟ್ ಟುಮಾರೋ ಹೋಲ್ಡ್ಸ್ ಫಾರ್ ಅಸ್.
ಆದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ.
ವಿ ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್ ಮೂಮೆಂಟ್.
ನಿಮಗೆ ಗೊತ್ತಿಲ್ಲ ಮುಂದಿನ ಕ್ಷಣ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ.
ಬಟ್ ಓನ್ಲಿ ಆಲ್ ಮೈಟಿ ಗಾಡ್ ನೋಸ್ ದ ಎಂಡ್ ಫ್ರಮ್ ದ ಬಿಗಿನಿಂಗ್.
ಸರ್ವಶಕ್ತನಾದ ದೇವರಿಗೆ ಮಾತ್ರ ಪ್ರಾರಂಭದಿಂದ ಕಡೆಯವರೆಗೆ ಏನೇನಾಗುತ್ತೆ ಅಂತ ಗೊತ್ತಿದೆ ಅವರು.
He knows every detail of what's happening to me, says Job.
ದೇವರ ವಾಕ್ಯ ಯೋಬನಲ್ಲಿ ಹೀಗೆ ವಾಕ್ಯ ಇದೆ, ನಮಗೆ ನಡೆಯುವಂತ ಎಲ್ಲ ಸಣ್ಣ ಕಾರ್ಯಗಳು ದೇವರಿಗೆ ಗೊತ್ತಿರುತ್ತೆ ಅಂತ.
Ezekiel says in Ezekiel chapter 11.
ಎಜ್ಕೇಲ್ ದಲ್ಲಿ ಹೀಗೆ ಹೇಳುತ್ತೆ.
Ezekiel chapter 11 verse 19.
11th ನೋಡೋಣ. ಎಜ್ಕೇಲ 11:19.
I shall give them one heart and shall put a new spirit within them.
ಅವರ ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಗೊಂಡು ನೆರವೇರಿಸಲಿ ಅಂತ ಹೇಳುತ್ತೆ. ಸಾರಿ
19th verse 19 19:19
ಇದ್ರ 20 ಕನ್ನಡದಲ್ಲಿ, ಕಲ್ಲಾದ ಹೃದಯಗಳನ್ನು ಅವರೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ಅನುಗ್ರಹಿಸುವೆನು ಅಂತ.
I shall give them one heart.
ಅವರಿಗೆ ಒಂದು ಹೃದಯವನ್ನು ಕೊಡ್ತೀನಿ.
And I'll put a new spirit within them.
ಆ ಒಂದು ಹೃದಯದಲ್ಲಿ ಹೊಸ ಆತ್ಮವನ್ನ ಇರಿಸ್ತೀನಿ.
And that hard heartedness or that hard heart that was there in you because of unbelief.
ಆ ಒಂದು ಅಪನಂಬಿಕೆಯಿಂದ ಉಂಟಾದ ಒಂದು ಕಲ್ಲಿನ ಹೃದಯವನ್ನು ನಾನು ತೆಗೆದು ಬಿಡ್ತೀನಿ ಅಂತ ಹೇಳಿ.
And I'll give you a heart of flesh.
ಆ ಒಂದು ಮೃದು ಹೃದಯವನ್ನು ನಾನು ನಿಮಗೆ ಕೊಡ್ತೀನಿ.
That will love me, a heart that will follow after me.
Yava hrudaya nannanna himbalisuto mattu nannanna preetisuto anta hrudayavanna nimmalli irustini anta heltare devaru.
It says again in the same book chapter 36
36ne adhyaya ade Ezekiel dalli helute
verse 25
25ne vachana hige helute nanu nimmannu janangagulaginda bidisi sakala deshagalinda ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಷಿಸಲು ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾರ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು.
ಯು ಥಿಂಕ್ ಯು ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ಗಾಡ್.
ನಿಮಗೆ ಅನಿಸಬಹುದು ನಾನು ಏನಾದರೂ ಕರ್ತನಿಗಾಗಿ ಮಾಡಬೇಕು ಅಂತ.
ಬಟ್ ವಿ ಕೆನಾಟ್ ಡೂ ಎನಿಥಿಂಗ್ ಫಾರ್ ಗಾಡ್.
ನಾವು ಕರ್ತನಿಗಾಗಿ ಏನು ಮಾಡೋಕ್ಕಾಗಲ್ಲ.
ಗಾಡ್ ಸೇಸ್ ಐ ವಿಲ್ ಡೂ ಇಟ್.
ಅದಕ್ಕೆ ದೇವರು ವಾಕ್ಯ ದೇವರು ಏನು ಹೇಳ್ತಾರೆ ಅಂದರೆ ನಾನು ನಿಮಗಾಗಿ ಮಾಡ್ತೇನೆ.
ರೀಡ್ ಇನ್ ವರ್ಸ್ 23 ಇಟ್ ಸೇಸ್ ಐ ವಿಲ್ ವಿಂಡಿಕೇಟ್.
ಇಲ್ಲಿ 23 ವಚನದಲ್ಲಿ ನೋಡ್ತೀವಿ ನಾನು ನಿಮ್ಮನ್ನ ಬಿಡಿಸ್ತೀನಿ ಅಂತ ಅಂದ್ಬಿಟ್ಟು.
ವರ್ಸ್ 24 ಇಟ್ ಸೇಸ್ ಐ ವಿಲ್ ಟೇಕ್ ಯು ಫ್ರಮ್ ದ ನೇಷನ್ಸ್.
24ನೇ ವಚನ ಹೇಳುತ್ತೆ ನಾನು ನಿಮ್ಮನ್ನು ಜನಾಂಗಗಳಿಂದ ಬಿಡಿಸ್ತೀನಿ.
ವರ್ಸ್ 25 ಇಟ್ ಸೇಸ್ ಐ ವಿಲ್ ಸ್ಪ್ರಿಂಕಲ್ ಕ್ಲೀನ್ ವಾಟರ್ ಆನ್ ಯು ಅಂಡ್ ಯು ವಿಲ್ ಬಿ ಕ್ಲೀನ್.
25ನೇ ವಚನ ನಾನು ನಿಮ್ಮ ಮೇಲೆ ನಿರ್ಮಲ ರೋಧಕವಾದ ನೀರನ್ನ ಪ್ರೋತ್ಸಾಹಿಸ್ತೀನಿ ಅಂತ.
And verse 26 it says I will give you a new heart and put a new spirit within you.
26ನೇ ವಚನ ಹೇಳುತ್ತೆ, ನಾನು ನಿಮಗೆ ಹೊಸ ಮನಸ್ಸನ್ನ ಮತ್ತೆ ಹೊಸ ಸ್ವಭಾವವನ್ನ ಕೊಡ್ತೀನಿ.
27 it says I will put my spirit within you.
27ನೇ ವಚನ ಹೇಳುತ್ತೆ, ನಾನು ನಿಮಗೆ ನನ್ನ ನಿಯಮಗಳನ್ನ ಕೊಡ್ತೀನಿ, ವಿಧಿಗಳನ್ನ ಅನುಸರಿಸಿ.
Verse 28 I will be your God. Verse 28 says I will be your God.
So 28ನೇ ವಚನದಲ್ಲಿ ಹೇಳುತ್ತೆ ನಾನು ನಿಮಗೆ ತಂದೆಯಾಗಿರನು ಅಂತ.
Verse 29 it says I will save you, I will call for the grain and I will bring a famine on you.
29ನೇ ವಚನದಲ್ಲಿ ಹೇಳುತ್ತೆ ನಾನು ನಿಮ್ಮನ್ನು ನಿಮ್ಮ ಎಲ್ಲ ಹೊಲಸಿನಿಂದ ಉದ್ಧರಿಸಿ ಬೇರೆ ಬೆಳೆ ಬೆಳೆಯುವಂತೆ ಅಪ್ಪಣೆ ಮಾಡ್ತೇನೆ ಅಂತ, ನಾನು ನಿಮಗೆ ಮಾಡ್ತೇನೆ ಅಂತ.
And verse 30 I will multiply.
ನಾನು ವೃದ್ಧಿ ಪಡಿಸ್ತೀನಿ ಅಂತ ಹೇಳುತ್ತೆ 30ನೇ ವಚನ, ಹೆಚ್ಚಿಸುವೆನು ಅಂತ.
33 I will cause the cities to be inhabited.
ಸೊ 33ನೇ ವಚನ ಹೇಳುತ್ತೆ ನಾನು ನಿಮ್ಮನ್ನು ನಿಮ್ಮ ಅಪರಾಧಗಳಿಂದ ಶುದ್ಧಿ ಮಾಡುವೆನು ಅಂತ.
And verse 36
36ನೇ ವಚನ ಹೀಗೆ ಹೇಳುತ್ತೆ.
Here is the catch.
ಇಲ್ಲಿ ಒಂದು ಕಾರಣವಿದೆ, ಒಂದು ನಿರ್ಬಂಧ. ದೇವರ ವಾಕ್ಯ ಹೀಗೆ ಹೇಳುತ್ತೆ,
the desolate land has become like garden of Eden.
ನಾನೇ ಬಿದ್ದು ಹೋದದ್ದನ್ನು ಕಟ್ಟಿ ಹಾಳಾದದ್ದನ್ನು ಬೆಳೆಸಿದ್ದೇನೆಂಬುದನ್ನು ನಿಮ್ಮ ಸುತ್ತಲೂ ಉಳಿದ ಜನಗಳಿಗೆ ಗೊತ್ತಾಗುವುದು.
And the waste, desolate and ruined cities are fortified and inhabited.
ಈ ಒಂದು ಎಲ್ಲ ಹಾಳು ಬಿದ್ದ ಸ್ಥಳಗಳು ಮತ್ತೆ ಇವತ್ತು ಒಳ್ಳೆ ನಗರಗಳಾಗುತ್ತೆ ಅಂತ ಹೇಳ್ತಾರೆ.
Because verse 36 last part it says I will do it.
ಯಾಕೆ ಅಂದ್ರೆ 36ನೇ ವಚನ ಕಡೆ ಭಾಗ ಹೇಳುತ್ತೆ ನಾನು ನುಡಿದಿದ್ದೇನೆ ನಡೆಸುತ್ತೇನೆ ಅಂತ ಹೇಳುತ್ತೆ.
I am the Lord, I have spoken and I will do it.
ನಾನು ಯೆಹೋವನಾದನು, ಕರ್ತನು, ಸೃಷ್ಟಿಕರ್ತನು, ನಾನೇ ನುಡಿದಿದ್ದೇನೆ, ನಾನು ನಡೆಸುತ್ತೇನೆ ಅಂತ ಹೇಳುತ್ತೆ.
Verse 37 it ends like this.
ಇದು 37ನೇ ವಚನದಲ್ಲಿ ಹೀಗೆ ಮುಗಿಯುತ್ತೆ.
Thus says the Lord God, this also I will let the house of Israel ask me to do for them.
ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇದೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಇನ್ನೊಂದು ವಿಷಯದಲ್ಲಿ ಇಸ್ರಾಯೇಲ್ ವಂಶದವರ ವಿಜ್ಞಾಪನೆಯನ್ನು ಲಾಲಿಸಿ ನೆರವೇರಿಸುವೆನು.
ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಆಸ್ಕ್ ದ ಲಾರ್ಡ್.
ಇಲ್ಲಿ
ಹೌಸ್ ಆಫ್ ಇಸ್ರಾಯೇಲ್ ಆಸ್ಕ್ ಮಿ ಟು ಡೂ ಫಾರ್ ದೆಮ್ ದಿಸ್ ಒನ್.
ದೇವರು ಏನು ಬಯಸ್ತಾರೆ ಇಲ್ಲಿ ಅಂದ್ರೆ, ನಾನು ಇನ್ನೊಂದು ವಿಷಯದಲ್ಲಿ ಇಸ್ರೇಲ್ ವಂಶದವರ ವಿಜ್ಞಾಪನೆಯನ್ನು ಲಾಲಿಸಿ ನೆರವೇರಿಸುವೆನು ಅಂದ್ರೆ ನಾವು ಕೇಳಬೇಕು ಅಂತ ದೇವರು ಬಯಸ್ತಾರೆ.
ಯಾ, ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಗಾಡ್ ವಾಂಟ್ಸ್ ಅಸ್ ಟು ಡೂ. ಗಾಡ್ ವಿಲ್ ನಾಟ್ ಡೂ ಇಟ್ ಜಸ್ಟ್ ಲೈಕ್ ದಟ್. ಯು ಹ್ಯಾವ್ ಟು ಆಸ್ಕ್ ಅಂಡ್ ದೆನ್ ಗಾಡ್ ವಿಲ್ ಡೂ ಇಟ್. ಜೀಸಸ್ ಸೆಡ್ ಆಸ್ಕ್ ಅಂಡ್ ಯು ಶಾಲ್ ರಿಸೀವ್.
ಸೊ ಇಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾ ಇದಾರೆ, ನಾನಾಗಿ ಏನು ಮಾಡೋದಿಲ್ಲ, ಆದ್ರೆ ನೀವು ಕೇಳಿದ್ರೆ ವಿಜ್ಞಾಪಿಸಿದ್ರೆ ನಾನು ಮಾಡ್ತೀನಿ, ಮಾಡಲು ಶಕ್ತನಾಗಿದ್ದೀನಿ ಅಂತ ಹೇಳ್ತಾರೆ.
ಸೀಕ್ ಅಂಡ್ ಯು ಶಾಲ್ ಫೈಂಡ್ ಇಟ್ ಸೇಡ್.
ಯೇಸು ಸ್ವಾಮಿ ಹೇಳಿದ್ರು ಹುಡುಕಿರಿ ಸಿಕ್ಕುವುದು ಅಂತ.
ಅಂಡ್ ನಾಕ್ ಅಂಡ್ ಇಟ್ ಶಾಲ್ ಬಿ ಓಪನ್ ಟು ಯು.
ತಟ್ಟಿರಿ ತೆರೆಯುವುದು ಅಂತ ಯೇಸು ಸ್ವಾಮಿ ಹೇಳಿದರು.
ಸೊ ಗಾಡ್ ಪ್ರಾಮಿಸಸ್ ದಟ್ ಹಿ ವಿಲ್ ಟೇಕ್ ಅವೇ ಅವರ್ ಓಲ್ಡ್ ಲೈಫ್, ಓಲ್ಡ್ ಲೈಫ್ ಸ್ಟೈಲ್, ಓಲ್ಡ್ ಸಿನ್ಫುಲ್ ಹ್ಯಾಬಿಟ್ಸ್, ಅಂಡ್ ಹಿ ವಿಲ್ ಮೇಕ್ ಅಸ್ ಅ ನ್ಯೂ ಲಂಪ್, ಅಂಡ್ ಹಿ ವಿಲ್ ಮೇಕ್ ಅಸ್ ನ್ಯೂ ಕ್ರಿಯೇಷನ್ ಇನ್ ಕ್ರೈಸ್ಟ್. All things are all passed away and all things have become new.
Namma ella haliya jeevithavanna ketta jeevithavanna tegedu devaru namage hosa jeevithavanna kottu ondu hosa srushtiyannagi madalu tayaradare adu madlikke bayistare devaru.
And in closing I would like to read another couple of verses.
Kadeyalli nan kelu vachanagalanna odlikke ishta padtene.
In Romans 6
ರೋಮಾ 6ರಲ್ಲಿ ಹೀಗೆ ಹೇಳುತ್ತೆ,
ವರ್ಸ್ 4 ದ ಲಾಸ್ಟ್ ಪಾರ್ಟ್
ನಾಲ್ಕನೇ ವಚನ ಕಡೆಯ ಭಾಗ ಹೀಗೆ ಹೇಳುತ್ತೆ,
ವಾಕ್ ಇನ್ ನ್ಯೂನೆಸ್ ಆಫ್ ಲೈಫ್.
ನೀವು ಹೊಸ ಜೀವಿತದಲ್ಲಿ ಹೊಸಬರಾಗಿ ನಡೆದುಕೊಳ್ಳಬೇಕು ಅಂತ.
ವೆನ್ ದ ಲಾರ್ಡ್ ಫಾರ್ಗಿವ್ಸ್ ಆಲ್ ಅವರ್ ಸಿನ್ಸ್,
ನಮ್ಮ ಎಲ್ಲ ಪಾಪಗಳ ಕರ್ತನು ಕ್ಷಮಿಸಿದ ನಂತರ,
ಕ್ಲೆನ್ಸಸ್ ಫ್ರಮ್ ಆಲ್ ಇನಿಕ್ವಿಟೀಸ್,
ಎಲ್ಲ ಒಂದು ಪಾಪಗಳಿಂದ ನಮ್ಮನ್ನು ಶುದ್ಧೀಕರಿಸಿದ ನಂತರ,
ಬ್ಲಾಟ್ಸ್ ಔಟ್ ಆಲ್ ಅವರ್ ಸಿನ್ಸ್,
ನಮ್ಮ ಎಲ್ಲ ಪಾಪಗಳನ್ನ ಅಳಿಸಿದ ನಂತರ
ಗಿವ್ಸ್ ಅಸ್ ಎ ನ್ಯೂ ಹಾರ್ಟ್ ಅಂಡ್ ಎ ನ್ಯೂ ಮೈಂಡ್,
ನಮಗೆ ಹೊಸ ಹೃದಯ ಮತ್ತು ಹೊಸ ಮನಸ್ಸನ್ನ ಕೊಟ್ಟಿದ
ನಂತರ ಮೇಕ್ಸ್ ಅಸ್ ನ್ಯೂ ಕ್ರಿಯೇಚರ್ಸ್ ಇನ್ ಕ್ರೈಸ್ಟ್,
ಕ್ರಿಸ್ತನಲ್ಲಿ ನಮಗೆ ಹೊಸ ಸೃಷ್ಟಿಯನ್ನಾಗಿ ಮಾಡಿದ ನಂತರ
ದೆನ್ ಹಿ ಎಕ್ಸ್ಪೆಕ್ಟ್ಸ್ ಅಸ್ ಟು ವಾಕ್ ಇನ್ ನ್ಯೂನೆಸ್ ಆಫ್ ಲೈಫ್.
ನಮ್ಮಿಂದ ಏನು ಬಯಸ್ತಾರೆ ಅಂದ್ರೆ ನಾವು ಹೊಸಬರಾಗಿ ಜೀವಿಸಬೇಕು ಅಂತ ಬಯಸ್ತಾರೆ ದೇವ್.
ಬಿಕಾಸ್ ಓಲ್ಡ್ ಸೆಲ್ಫ್ ವಾಸ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್,
ಯಾಕೆಂದ್ರೆ ನಮ್ಮ ಹಳೆಯ ಸ್ವಭಾವಗಳು ಕ್ರಿಸ್ತನಲ್ಲಿ ಶಿಲುಬೆಗೆ ಹಾಕಲ್ಪಟ್ಟವು.
ವಿ ಶುಡ್ ನೋ ಲಾಂಗರ್ ಬಿ ಸ್ಲೇವ್ಸ್ ಟು ಸಿನ್.
ಆದ್ರಿಂದ ನಾವು ಪಾಪಕ್ಕೆ ಅಧೀನರಾಗಿ ಅಥವಾ ದಾಸರಾಗಿ ಜೀವಿಸಬಾರದು.
ಒನ್ ಲಾಸ್ಟ್ ವರ್ಡ್ ಇಟ್ ಸೇಸ್ ಇನ್ ಚಾಪ್ಟರ್ 15 ಆಫ್ ದ ಸೇಮ್ ಬುಕ್ ರೋಮನ್ಸ್,
ರೋಮ 15ರಲ್ಲಿ ಒಂದು ವಚನ ಹೀಗೆ ಹೇಳುತ್ತೆ,
ವರ್ಸ್ 13,
13ನೇ ವಚನ,
ನೌ ಮೇ ದ ಗಾಡ್ ಆಫ್ ಹೋಪ್ ಫಿಲ್ ಯು ವಿತ್ ಆಲ್ ಜಾಯ್ ಅಂಡ್ ಪೀಸ್ ಇನ್ ಬಿಲೀವಿಂಗ್ ದಟ್ ಯು ಮೇ ಅಬೌಂಡ್ ಇನ್ ಹೋಪ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್.
ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಎಂದುಂಟಾದ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನಿಮ್ಮ ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಅನುಗ್ರಹಿಸಲಿ ಅಂತ ಹೇಳುತ್ತೆ.
ಗಾಡ್ ಇಸ್ ಎ ಗಾಡ್ ಆಫ್ ಹೋಪ್,
ದೇವರು ನಿರೀಕ್ಷೆ ಕೊಡುವಂತಹ ದೇವರಾಗಿದ್ದಾರೆ.
ಅಂಡ್ ಹೋಪ್ ದಟ್ ಹಿ ಹ್ಯಾಸ್ ಗಿವನ್ ಅಸ್ ವಿಲ್ ನೆವರ್ ಡಿಸಪಾಯಿಂಟ್ ಅಸ್.
ದೇವರು ನಮಗೆ ಕೊಟ್ಟಿರೋದ್ರಿಂದ ನಮ್ಮನ್ನ ಯಾವತ್ತೂ ಆಶಾಭಂಗ ಪಡಿಸೋದಿಲ್ಲ ಅಂತ ನಾವು ನಂಬ್ತೀವಿ.
ದ ಬೈಬಲ್ ಸೇಸ್ ಹಿ ಹೂ ಟ್ರಸ್ಟ್ಸ್ ಇನ್ ದ ಲಾರ್ಡ್ ವಿಲ್ ನೆವರ್ ಬಿ ಪುಟ್ ಟು ಶೇಮ್.
ದೇವರ ವಾಕ್ಯ ಹೇಳುತ್ತೆ ಯಾರು ಕರ್ತನಲ್ಲಿ ನಂಬಿಕೆ ಇಡ್ತಾನೋ ಅವನು ಆಶಾಭಂಗ ಪಡೋದಿಲ್ಲ ಅಂತ.
ಯು ವಿಲ್ ನೆವರ್ ಬಿ ಡಿಸಪಾಯಿಂಟೆಡ್,
ಅವನು ಯಾವತ್ತೂ ನಾಚಿಕೆ ಪಡೋದಿಲ್ಲ.
ಆಸ್ಕ್ ದ ಲಾರ್ಡ್ ಅಂಡ್ ಕಮ್ ಟು ಹಿಮ್ ಟುಡೇ.
ಇವತ್ತು ನೀವು ಕರ್ತನಲ್ಲಿ ಬಂದು ಕೇಳಿ ಕರ್ತನಲ್ಲಿ.
ಸಿನ್ಸಿಯರ್ಲಿ ಯು ಆಸ್ಕ್ ಹಿಮ್, ಲಾರ್ಡ್ ಐ ಕ್ಯಾನಾಟ್ ರನ್ ದಿಸ್ ಲೈಫ್, I cannot live this Christian life as I ought to.
ಯಥಾರ್ಥವಾಗಿ ಬಂದು ಕೇಳಿ ನೀವು, ಕರ್ತನೇ ನಾನು ಈ ಜೀವಿತವನ್ನು ಜೀವಿಸ್ಲಿಕ್ಕಾಗಲ್ಲ, ಈ ಜೀವಿತವನ್ನು ನಾನು ಈ ಜೀವಿತದಲ್ಲಿ ಹೀಗೆ ಓಡ್ಲಿಕ್ಕೆ ಆಗೋದಿಲ್ಲ, ನೀನ್ ಸಹಾಯ ಮಾಡು ನನಗೆ.
I surrender my life to you.
ನನ್ನ ಜೀವಿತವನ್ನು ನಿನಗೆ ಅರ್ಪಿಸ್ತೀನಿ ಸ್ವಾಮಿ.
You take control.
ನೀನು ನಿಯಂತ್ರಣವನ್ನು,
You cleanse me.
ನೀನು ಶುದ್ಧೀಕರಿಸು.
And you give me a new life.
ನನಗೆ ಹೊಸ ಜೀವಿತವನ್ನು ಕೊಡು ಸ್ವಾಮಿ.
And let me live in newness of life.
ನಾನು ಈ ಹೊಸಬನಾಗಿ ಜೀವಿಸೋದು ಹೇಗೆ ಅನ್ನೋದು ಕಲ್ತ್ಕೊಳ್ತೀನಿ.
ವಿತ್ ಅಬೌಂಡಿಂಗ್ ಫೇತ್, ಹೋಪ್ ಅಂಡ್ ಲವ್,
ಪ್ರೀತಿ, ನಿರೀಕ್ಷೆ ಮತ್ತು ನಂಬಿಕೆ, ಇದರಿಂದ ತುಂಬಿ ನಾನು ಅಭಿವೃದ್ಧಿ ಹೊಂದುವಾಗಿ.
ಯುವರ್ ಲೈಫ್ ವಿಲ್ ಬಿ ಗ್ಲೋರಿಯಸ್ ಫ್ರಮ್ ಹೆನ್ಸ್ ಫೋರ್ತ್.
ನಿಮ್ಮ ಜೀವಿತ ಇವತ್ತಿನಿಂದ ಒಂದು ಮಹಿಮಾ ಭರಿತವಾದ.
ಫಾರ್ಗೆಟ್ ಅಬೌಟ್ ವಾಟ್ ಹ್ಯಾಪನ್ ಇನ್ ದ ಪಾಸ್ಟ್.
ನಿಮ್ಮ ಹಿಂದಿನ ಜೀವಿತದಲ್ಲಿ ಏನಾಯ್ತು ಅದನ್ನೆಲ್ಲ ಮರೆತು ಬಿಡಬಹುದು.
ಟ್ರಸ್ಟ್ ದ ಲಾರ್ಡ್ ಅಂಡ್ ಆಸ್ಕ್ ಹಿಮ್ ಫ್ರಮ್ ಟುಡೇ ಆನ್ವರ್ಡ್ಸ್, 7th of December 2018.
ಇವತ್ತಿನಿಂದ ನೀವು ನಂಬುವುದು ಕರ್ತನಲ್ಲಿ ಹೊಸ ಕಾರ್ಯವನ್ನು ಮಾಡಲಿಕ್ಕೆ 7ನೇ ತಾರೀಕು ಡಿಸೆಂಬರ್ ತಿಂಗಳಿಂದ.
ಐ ವಾಂಟ್ ಟು ಸ್ಟಾರ್ಟ್ ಅ ಫ್ರೆಶ್.
ನಾನು ಹೊಸದಾಗಿ ಪ್ರಾರಂಭಿಸಬೇಕು ಸ್ವಾಮಿ.
ಐ ವಾಂಟ್ ಟು ಸ್ಟಾರ್ಟ್ ಅ ನ್ಯೂ.
ನಾವು ಹೊಸದಾಗಿ ಪ್ರಾರಂಭಿಸಬೇಕು ಸ್ವಾಮಿ.
ಯು ಡೋಂಟ್ ಹ್ಯಾವ್ ಟು ವೇಟ್ ಟಿಲ್ ದ ನ್ಯೂ ಇಯರ್.
ಹೊಸ ವರ್ಷ ಬರೋವರೆಗೆ ನೀವು ಕಾಯುವಂತ ಅವಶ್ಯಕತೆ ಇಲ್ಲ.
ಯು ಕ್ಯಾನ್ ಆಸ್ಕ್ ದ ಲಾರ್ಡ್ ನೌ.
ಇವತ್ತು ನೀವು ಕೇಳಬಹುದು ಕರ್ತನಲ್ಲಿ.
ಟುಡೇ ಇಸ್ ದ ಡೇ ಆಫ್ ಸಾಲ್ವೇಷನ್.
ಇವತ್ತು ಆ ಒಂದು ರಕ್ಷಣೆಯ ದಿವಸವಾಗಿದೆ.
ನೌ ಇಸ್ ದ ಟೈಮ್.
ಇವಾಗ ಸಮಯ.
ಲೆಟ್ಸ್ ಬೌ ಅವರ್ ಹೆಡ್ಸ್ ಇನ್ ಪ್ರೇಯರ್.
ನಮ್ಮ ತಲೆಗೆ ಬಾಗಿ ಪ್ರಾರ್ಥಿಸೋಣ.
ಫಾದರ್, ವಿ ಪ್ರೇ ದಟ್ ಯು ವಿಲ್ ಇಂಪ್ರೆಸ್ ಯುವರ್ ವರ್ಡ್ ಅಪಾನ್ ಅವರ್ ಹಾರ್ಟ್ಸ್ ದಿಸ್ ಮಾರ್ನಿಂಗ್.
ತಂದೆಯಾದ ದೇವರೇ, ಈ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಚಿತ್ರಿಸುವ ಅಥವಾ ಕೆತ್ತು ಸ್ವಾಮಿ.
Lord, we pray that you will be merciful to us.
Now prarthane martivi swami, nammalli karune ullavanagiru.
Pray for anybody who is bound by their past failures.
Yaradru halaya jeevitada solugalalli bandhisalpattidre avargagi prarthisthivi swami.
Stuck in their sins and are not able to extricate themselves.
ಅವರು ಹೊಸ ಜೀವಿತವನ್ನು, ಆದ ಹಿಂದಿನ ಜೀವಿತವನ್ನು ಮರೆತು ಬಿಟ್ಟು ಹೊಸ ಜೀವಿತವನ್ನು ನೋಡೋಗಿ ಸಹಾಯ ಮಾಡಿ ಸ್ವಾಮಿ.
ಲಾರ್ಡ್, ಬ್ರೇಕ್ ದ ಯೋಕ್ ಆಫ್ ದ ಎನಿಮಿ.
ಆ ಒಂದು ಸೈತಾನನ ಆ ಒಂದು ಭಾರವನ್ನು ಮುರಿದು ಹಾಕು ಸ್ವಾಮಿ.
ಟೇಕ್ ಅವೇ ದ ಹಾರ್ಡ್ ಹಾರ್ಟ್.
ಅವ್ರ ಹೃದಯದಲ್ಲಿರುವ ಕಲ್ಲಾದ ಹೃದಯವನ್ನು ತೆಗೆದು ಬಿಡು ಸ್ವಾಮಿ.
ಗಿವ್ ದಮ್ ಎ ಹಾರ್ಟ್ ಆಫ್ ಫ್ಲೆಶ್.
ಅವರಿಗೆ ಆ ಮೃದುವಾದ ಹೃದಯವನ್ನು ನೀನು ಕೊಡು ಸ್ವಾಮಿ.
ನ್ಯೂ ಹಾರ್ಟ್ ಅಂಡ್ ಎ ನ್ಯೂ ಮೈಂಡ್.
ಹೊಸ ಹೃದಯ ಮತ್ತು ಹೊಸ ಮನಸ್ಸನ್ನು ಕೊಡು ಸ್ವಾಮಿ.
ಅ ನ್ಯೂ ಹೋಪ್ ಅಂಡ್ ನ್ಯೂ ಫೇತ್.
ಆ ಒಂದು ಹೊಸ ನಿರೀಕ್ಷೆ ಮತ್ತು ಹೊಸ ನಂಬಿಕೆಯನ್ನು ಕೊಡು ಸ್ವಾಮಿ.
ದೇ ಮೇ ಬಿ ಏಬಲ್ ಟು ಲಿವ್ ದಿಸ್ ಲೈಫ್ ಅನ್ಯೂ.
ಈ ಒಂದು ಜೀವಿತವನ್ನು ಹೊಸದಾಗಿ ಜೀವಿಸೋದಕ್ಕೆ ಸಹಾಯ ಮಾಡಿ.
ಅಂಡ್ ಲಿವ್ ದಿಸ್ ಲೈಫ್ ಇನ್ ದ ನ್ಯೂನೆಸ್ ಆಫ್ ಲೈಫ್ ಎವ್ರಿ ಡೇ.
ಈ ಒಂದು ಹೊಸ ಜೀವಿತವನ್ನು ಹೊಸಬರಾಗಿ ಜೀವಿಸಲಿಕ್ಕೆ ಅವ್ರಿಗೆ ಸಹಾಯ.
ಥ್ಯಾಂಕ್ ಯು ದಟ್ ಯು ವಿಲ್ ಡೂ ಇಟ್.
ನೀನು ಮಾಡ್ತೀಯ, ಅದಕ್ಕಾಗಿ ನಿನ್ನ ಕೃತಜ್ಞತೆ ಸ್ವಾಮಿ.
ಇನ್ ಜೀಸಸ್ ನೇಮ್,
ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ದೇವರ ವಾಕ್ಯಕ್ಕೆ ಸ್ತೋತ್ರ. ದೇವರ ವಾಕ್ಯದಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಮುಖ್ಯವಾಗಿ ದೇವರ ಹೃದಯವನ್ನು ನೋಡ್ತೀವಿ. ನಾನು ನಂಬ್ತೇನೆ ಇವತ್ತು ಬಹಳಷ್ಟು ಜನ ನಮ್ಮಲ್ಲಿ ಆ ದೇವರ ಒಂದು ಹೃದಯವನ್ನು ನಾವು ನೋಡಿದ್ವಿ ಅಂತ. ದೇವ್ರ ಹೃದಯ ಏನು ಹೇಳುತ್ತೆ? ನಿಮ್ಮಲ್ಲಿ ಸಾಧ್ಯ ಇಲ್ಲ, ನಿಮ್ಮ ಹಳೆ ಜೀವಿತವನ್ನು ನೀವು ನೋಡಿದರೆ ಬಹಳ ಸೋಲುಗಳಿದೆ, ಅದನ್ನು ನೋಡಿ ನೀವು ಮನಗುಂದೋ ಸಾಧ್ಯತೆ ಇದೆ. ಅದಕ್ಕಾಗಿ ದೇವ್ರ ವಾಕ್ಯ ಏನು ಹೇಳುತ್ತೆ ಅಂದರೆ, ದೇವ್ರ ಭಾರ ಏನಾಗಿದೆ ಅಥವಾ ದೇವ್ರ ಹೃದಯ ಏನಾಗಿದೆ ಅಂದರೆ, ನಮ್ಮ ಮುಂದಿನ ಜೀವಿತ ಹಾಗೆ ಇರಬಾರ್ದು, ಬದಲಾಗಬೇಕು ಅನ್ನೋದೇ ದೇವ್ರ ಹೃದಯ. ಅಷ್ಟು ಮಾತ್ರ ಅಲ್ಲ, ದೇವರು ಏನು ಬಯಸ್ತಾರೆ ನಮ್ಮಿಂದ ಅಂದರೆ, ನಾವೇ ನಮ್ಮ ಜೀವಿತವನ್ನು ಬದಲಾಯಿಸೋಕ್ಕಾಗಲ್ಲ ಅಂತ ದೇವ್ರಿಗೆ ಗೊತ್ತು. ದೇವ್ರು ಏನು ಬಯಸ್ತಾರೆ? ನಾವು ದೇವ್ರ ಬಳಿಗೆ ಬರಬೇಕು ಅನ್ನೋದನ್ನು ಬಯಸ್ತಾರೆ. ಸೊ ದೇವ್ರ ಬಳಿ ಬರುವಂಥವನು ಯಾವತ್ತು ಆಶಾಭಂಗ ಪಡನು. ಇಲ್ಲಿ ನಾವು ಈ ವಿಷಯದಲ್ಲಿ ನಾವು ನೋಡೋ ಹಾಗೆ, ಹಿಂದಿನ ಜೀವಿತಗಳನ್ನು, ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನದ ಕಡೆಗೆ ಪರಿಪೂರ್ಣತೆಗೆ ಹೋಗೋಣ. ಇಲ್ಲಿ ಎರಡು ಭಾಗ ಇದೆ, ಹಿಂದಿನದನ್ನು ಮರೆಯೋದು, ಮುಂದಿನದನ್ನು ಹಿಡಿಯೋದು. ಹಿಂದಿನದನ್ನು ಮರೆಯೋದು ಅಂದರೆ, ಸಹೋದರರು ಹೇಳಿದರು ಭಾಳ ವಿಷಯಗಳನ್ನು. ಮುಖ್ಯವಾಗಿ ನಾನು ನಾಲ್ಕು ವಿಷಯಗಳನ್ನು ಮರೆಯುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಅಹಂಕಾರ. ನಮ್ಮ ಜೀವಿತದಲ್ಲಿ ಯಾವುದೆಲ್ಲ ನಮ್ಮನ್ನು ಗರ್ವಕ್ಕೆ ನಡೆಸುತ್ತೋ ಅದನ್ನೆಲ್ಲ ಬಿಟ್ಟು ಬಿಡಬೇಕು. ಸಿ, ನಾವು ಬಹಳವಾಗಿ ಕೇಳಿದ್ವಿ ನಮ್ಮ ಜೀವಿತದ ಸೋಲುಗಳ ಬಗ್ಗೆ ನಾವು ಕೇಳಿದ್ವಿ. ಸೊ ಆ ದೇವ್ರ ಮುಂದೆ ಬಂದಾಗ ನಮ್ಮ ಜೀವಿತದ ದೊಡ್ಡ ಸೋಲು ಯಾವುದು ಗೊತ್ತಾ? ನೋಡಿ, ಇವ ಪ್ರಪಂಚದಲ್ಲಿ ನಾವು ನೋಡಿದರೆ ನನಗನ್ಸುತ್ತೆ ಒಂದು 95% ಜನ ಅಥವಾ ಅದಕ್ಕಿಂತ ಹೆಚ್ಚು ರಕ್ಷಣೆಯನ್ನು ಕೂಡ ಹೊಂದಿಲ್ಲ. ಯಾಕೆ ಗೊತ್ತಾ ಅವ್ರು ರಕ್ಷಣೆ ಹೊಂದಿಲ್ಲ? ಯಾಕೆ ಅವ್ರು ರಕ್ಷಣೆ ಹೊಂದಿಲ್ಲ? ಓಕೆ, ನೀವೆಲ್ಲ ಯಾಕೆ ರಕ್ಷಣೆ ಹೊಂದಿದ್ದೀರಾ? ಯಾಕೆ ಅಂದರೆ, ಅವರು ಒಂದು ಯಥಾರ್ಥವಾಗಿ ತಮ್ಮ ಪಾಪಗಳನ್ನು ತಾವು ನೋಡಿಲ್ಲ. ನಾನು ಪಾಪಿ ಅನ್ನೋದನ್ನು ನೋಡ್ಲಿಕ್ಕೆ ಸಾಧ್ಯವಾಗಿಲ್ಲ ಅವರು. ಅದಕ್ಕೆ ಮುಖ್ಯ ಕಾರಣ ಏನಂದರೆ ಗರ್ವ, ಅಹಂಕಾರ. ನಮ್ಮಲ್ಲಿ ಎಲ್ಲಿವರೆಗೂ ಅಹಂಕಾರ ಇರುತ್ತೆ ಅಲ್ಲಿವರೆಗೂ ನಾನು ಸರಿ ಅಂತ ಕಾಣಿಸ್ತಾ ಇರುತ್ತೆ. ಸೊ ನಾನು ಸರಿ ಅನ್ನೋ ಅಹಂಕಾರವನ್ನು ನಾವು ತೊರೆದು ಬಿಟ್ಟಿಲ್ಲ, ತೆಗೆದುಹಾಕಿಲ್ಲ ಅಂದರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ, ಇಲ್ಲಿವರೆಗೂ ಸಾಧ್ಯವಾಗಿಲ್ಲ. ಅದಾದಮೇಲೆ ಕೆಲವರು ಸಭೆಗೆ ಬರಬಹುದು, ಸಭೆಗೆ ಬಂದ್ರೂ ಆ ಒಂದು ಅಹಂಕಾರ ಪ್ರವೃತ್ತಿ, ನಾನು ಸರಿ ಅನ್ನೋ ಒಂದು ಮನೋಭಾವ ಹೋಗ್ಲಿಲ್ಲ ಅಂದರೆ ಅವ್ರು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಇಲ್ಲಿ ದೇವ್ರ ವಾಕ್ಯ ಏನು ಹೇಳುತ್ತೆ? ಮೊದಲನೇದಾಗಿ ಈ ಒಂದು ಅಹಂಕಾರ ಪ್ರವೃತ್ತಿ, ನಾನು ಸರಿ ಅನ್ನುವಂಥ ಒಂದು ಮನೋಭಾವವನ್ನು ನಾವು ಬಿಟ್ಟು ಬಿಡಬೇಕು. ಬಹಳ ಮುಖ್ಯವಾದದ್ದು. ಆದರೆ ಇನ್ನೊಂದು ಭಾಗವನ್ನು ಸಹೋದರರು ವಿಚಾರಿಸಿದರು, ಅದು ವಿವರಿಸಿದರು. ಏನಂದರೆ, ನಮ್ಮ ಹಳೆಯ ಜೀವಿತದಲ್ಲಿ ನಮ್ಮ ಸೋಲುಗಳಿರುತ್ತೆ, ನಾವು ಎಲ್ಲ ಸೋತಿರೋರು. ಯಾಕೆ ಅಂದರೆ, ನಾವು ಹುಟ್ಟಿನಿಂದ ಏನಾಗಿದ್ದೀವಿ? ನಾವು ಪಾಪಿಗಳಾಗಿದ್ದೀವಿ. ನಾವು ಯಾವ ವಿಷಯದಲ್ಲಿ ಪ್ರವೀಣರು ಗೊತ್ತಾ? ನಾವು ಒಂದು ವಿಷಯದಲ್ಲಿ ಪ್ರವೀಣರು, ಪಾಪ ಮಾಡೋದ್ರಲ್ಲಿ ಪ್ರವೀಣರು ನಾವೆಲ್ಲ. ನಮ್ಮ ಮಾತಿನಲ್ಲಿ ಪಾಪ ಇದೆ, ನಮ್ಮ ಯೋಚನೆಯಲ್ಲಿ ಪಾಪ ಇದೆ, ನಮ್ಮ ಕಾರ್ಯಗಳಲ್ಲಿ ಪಾಪ ಇದೆ. ಆ ಪಾಪದಲ್ಲಿ ಅಷ್ಟೊಂದು ಸೋತಿದ್ದೀವಿ. ಇವತ್ತು ಏನು ಅನಿಸುತ್ತೆ ನಮಗೆ, ಸೈತಾನನು ನಮ್ಗೆ ಏನು ಹೇಳ್ತಾನೆ ಅಂದರೆ, ನಮ್ಮ ಹಿಂದಿನ ಸೋಲುಗಳನ್ನು ನಮಗೆ ಹೇಳಿ ಹೇಳಿನೇ ನಮ್ಮನ್ನು ಮನಗುಂದಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಮೊದಲನೇದಾಗಿ ನಾವು ಮುಂದೆ ಹೋಗಬೇಕು ಅಂದರೆ, ಮೊದಲನೇದಾಗಿ ಏನು ಬಿಡಬೇಕು ಅಂದರೆ, ಈ ಅಹಂಕಾರ ಪ್ರವೃತ್ತಿಯನ್ನು ಬಿಡಬೇಕು. ಎರಡನೇದಾಗಿ ಮನಗುಂದುವಿಕೆಯನ್ನು ಬಿಡಬೇಕು. ಇವಾಗ ದೇವ್ರ ಮುಂದೆ ಬಂದುಬಿಟ್ಟು ಮನಗುಂದಿದ್ರೆ ನಾವು, ನಮಗೆ ಏನು ಬರೋಲ್ಲ? ನಂಬಿಕೆ ಬರೋಲ್ಲ. ಮನಗುಂದುವಿಕೆ ಏನು ತೋರಿಸುತ್ತೆ ನಮ್ಮ ಹಳೆಯ ಜೀವಿತದಲ್ಲಿ? ಓ, ನಾನು ಸೋತಿದ್ದೆ. ಇವಾಗ ಅಬ್ರಹಾಮನಿಗೆ ಆಶೀರ್ವಾದ ಮಾಡಲಿಕ್ಕೆ, ಅಂದರೆ ವಾಗ್ದಾನವನ್ನು ಪೂರೈಸಲಿಕ್ಕೆ ಯಾಕೆ ಹೆಚ್ಚು ಸಮಯ ತೆಗೆದುಕೊಂಡಿತು? ಒಂದೇ ಕಾರಣ, ಅವನಲ್ಲಿ ನಂಬಿಕೆ ಬರಲಿಲ್ಲ, ಬರಲಿಕ್ಕೆ ಸಮಯ ತಗೊಳ್ತು. ಯಾಕೆ ಅವನಲ್ಲಿ ನಂಬಿಕೆ ಬರ್ತಾ ಇರಲಿಲ್ಲ ಅಂದರೆ, ಅವನು ಹೆಚ್ಚಿನ ಸಲ ಅವನ ಸ್ವಂತ ಶರೀರವನ್ನು ನೋಡ್ತಾ ಇದ್ದ, ಅಂದರೆ ಅವನ ಬಲಹೀನತೆಯನ್ನು ನೋಡ್ತಾ ಇದ್ದ. ನನ್ನಲ್ಲಿ ಬಲಹೀನತೆ ಇದೆ, ನನ್ನಲ್ಲಿ ಸಾಧ್ಯ ಇಲ್ಲ, ನನಗೆ 75 ವರ್ಷ ಆಯಿತು, ನನಗೆ 80 ವರ್ಷ ಆಯಿತು. 87 ವರ್ಷ ಆದಾಗ ಪ್ರಯತ್ನ ಮಾಡ್ತಾನೆ, ಆವಾಗ ಒಬ್ಬ ಮಗ ಕೂಡ ಹುಡ್ತಾನೆ. ಆದರೆ ಅದು ಮಾತ್ರ ಅಲ್ಲ, ಅವನಿಗೆ ಆ ಸಮಯದಲ್ಲಿ ಅವನಿಗೆ ಶಕ್ತಿ ಇತ್ತು, ಆದರೆ ಎಲ್ಲಿ ಶಕ್ತಿ ಇರಲಿಲ್ಲ, ಅವನ ಹೆಂಡತಿ ಮಂಜೆ ಆಗಿದ್ಲು. ದೇವರು ಹೇಳ್ತಾರೆ, ನಾನು ವಾಗ್ದಾನ ಮಾಡಿದ್ದು ಹಾಗರಳಿಂದ ಮಗನ ಕೊಡ್ತೀನಿ ಅಂತಲ್ಲ, ಸಾರಳಲ್ಲಿ ಮಗನನ್ನು ಕೊಡ್ತೀನಿ ಅಂತ. ಆವಾಗ ಅವನು ಗೊತ್ತಾಯ್ತು, ಅಯ್ಯೋ ಇಲ್ಲಿ ನಮ್ಮಲ್ಲಿ ಶಕ್ತಿನೇ ಇಲ್ವಲ್ಲ, ನಾವು ಬಹಳ ಬಲಹೀನರಲ್ಲ ಅಂತ. ಆದರೆ ಸಮಯ ತಗೊಳ್ತ ಅವನಿಗೆ, ಓ ಇದೆಲ್ಲ ಸಾಧ್ಯ ಇಲ್ಲ, ಇದು ದೇವರು ಮಾಡುವಂಥ ಅದ್ಭುತ ಕಾರ್ಯ. ನನ್ನ ಬಲಹೀನತೆಯನ್ನು ನಾನು ನೋಡ್ತಾ ಇದ್ರೆ ದೇವರು ನನ್ನಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಅವನಿಗೆ ಸಮಯ ತಗೊಳ್ತು. ನಾವು ರೋಮ 4 ನಾವು ನೋಡ್ತೇವೆ, ಅವನಿಗೆ ಕಡೆಗೆ ಏನು ಮಾಡಿದನು, ಅವನ ಸ್ವಂತ ಶರೀರ ಅಥವಾ ಬಲಹೀನತೆಯನ್ನು ಮತ್ತು ಸಾರಳ ಬಲಹೀನತೆಯನ್ನು ನೋಡೋದನ್ನು ನಿಲ್ಲಿಸ್ಬಿಟ್ನು. ಏನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದನು, ದೇವರನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದನು, ದೇವರ ಶಕ್ತಿ ದೇವರ ಬಲ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದನು. ಆವಾಗ ಅವನಿಗೆ ಆ ಮನಗುಂದುವಿಕೆ ಹೋಯಿತು. ನಮ್ಮ ಜೀವಿತದಲ್ಲಿ ಮೊದಲನೇದಾಗಿ ಅಹಂಕಾರ ಹೋಗ್ಬೇಕು. ಅಂದರೆ ನಾನು ಸರಿ, ನನಗೇನು ನಂದೇನು ತಪ್ಪಿಲ್ಲ ಅಂತ ಹೇಳುವಂಥ ಅಹಂಕಾರ ಹೋಗ್ಬೇಕು. ಎರಡನೇದಾಗಿ ನಮ್ಮ ಬಲಹೀನತೆಗಳನ್ನು ಸೋಲುಗಳನ್ನು ನೋಡಿ ಇರುವಂಥ ಆ ಒಂದು ಮನಗುಂದುವಿಕೆ ಹೋಗಬೇಕು. ಮೂರನೇದಾಗಿ ಅಪನಂಬಿಕೆ. ಈ ವಚನ ನೋಡೋಣ, ಮತ್ತಾಯ 13 ಅಧ್ಯಾಯದಲ್ಲಿ ಕಡೆಯ ವಚನ, ಮತ್ತಾಯ 13 ಕಡೆಯ ವಚನದಲ್ಲಿ ಹೀಗೆ ಹೇಳುತ್ತೆ, ಬಹಳ ಸಂಕ್ಷಿಪ್ತವಾಗಿ, ಅವರು ಆತನನ್ನು ನಂಬದೇ ಹೋದದರಿಂದ ಆತನು ಅಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲ. ನೀವು ಬಹಳ ಜನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಈ ಕೂಟಗಳಿಗಾಗಿ, ಹುಬ್ಳಿ ಕೂಟಕ್ಕೆ ಬರಬೇಕು, ಕಾನ್ಫರೆನ್ಸ್ ನಡಿಬೇಕು ಅಂತ ಬಹಳ ನಿರೀಕ್ಷೆಯಿಂದ ನೀವು ಬಂದಿದ್ದೀರಾ. ಆದರೆ ನಿರೀಕ್ಷೆ ಇರೋದು ಬಹಳ ಮುಖ್ಯ, ಆದರೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಸಹೋದರರು ಕಡೆಯಲ್ಲಿ ಪ್ರಾರ್ಥನೆ ಮಾಡಿದರು, ನಮ್ಮ ನಿರೀಕ್ಷೆ ನಂಬಿಕೆಯಿಂದ ತುಂಬಿಸು ಸ್ವಾಮಿ ಅಂತ ರೋಮ 15 ಕೂಡ ವಚನ ತೋರಿಸಿದರು. ನಂಬಿಕೆ ಬಹಳ ಮುಖ್ಯ. ನೀವು ನಂಬಿಕೆಯಿಂದ ನೀವು ದೇವರ ಬಳಿ ಬಂದಿಲ್ಲ ಅಂದರೆ, ಇವತ್ತು ಕುಳಿತುಕೊಂಡಿಲ್ಲ, ಇವತ್ತು ರಕ್ಷಣೆಯ ದಿವಸ, ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸಬೇಕು ಅಂತ ನಿಮಗೆ ನಿರೀಕ್ಷೆ ಇದೆ. ಆದರೆ ನಂಬಿಕೆ, ಕರ್ತನು ಮಾಡ್ತಾನೆ, ಕರ್ತನು ಶಕ್ತನಾಗಿದ್ದಾನೆ, ಕರ್ತನು ನನ್ನ ಜೀವಿತವನ್ನು ಬದಲಾಯಿಸ್ತಾನೆ ಅನ್ನೋ ಒಂದು ನಂಬಿಕೆ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲಿ ಯೇಸು ಸ್ವಾಮಿ ಬಹಳ ಆಶೆಯಿಂದ ಇದ್ದರು, ಇಲ್ಲಿ ಮಹತ್ಕಾರ್ಯಗಳನ್ನು ಮಾಡಬೇಕು ಅಂತ ಆ ಒಂದು ಊರಿನಲ್ಲಿ. ಯೇಸು ಸ್ವಾಮಿ ಬಯಸಿದ್ರು ನಾನು ಮಹತ್ಕಾರ್ಯಗಳನ್ನು ಮಾಡಬೇಕು ಅಂತ. ಮತ್ತೆ ಈ ಊರಿನ ಜನರು ಕೂಡ ಯೇಸು ಸ್ವಾಮಿ ಮಹತ್ಕಾರ್ಯಗಳನ್ನು ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಕೂಡ ಇತ್ತು. ಓ ಯೇಸು ಸ್ವಾಮಿ ಮಾಡ್ತಾರೆ ಅಂತ ನೋಡಿ, ಇವ್ರಿಗೆ ನಿರೀಕ್ಷೆ ಇತ್ತು, ಯೇಸು ಸ್ವಾಮಿಗೆ ಆಸಕ್ತಿ ಕೂಡ ಇತ್ತು, ಆದರೂ ಆಗಲಿಲ್ಲ. ಯಾಕೆ ಗೊತ್ತಾಗ್ತಾ, ನಂಬಿಕೆ ಇರಲಿಲ್ಲ. ಸೊ ದೇವರಿಗೆ ಆಸಕ್ತಿ ಇದ್ರೂ, ನಮಗೆ ನಿರೀಕ್ಷೆ ಇದ್ರೂ ನಂಬಿಕೆ ಇಲ್ಲ ಅಂದರೆ ಆ ಕಾರ್ಯ ನಡೆಯಲ್ಲ. ಅದಕ್ಕೆ ನಾವು ದೇವ್ರ ಬಳಿ ಬರುವಾಗ, ಹಳೆಯದನ್ನು ಮರೆಯುವಾಗ, ಮೊದಲನೇದಾಗಿ ಹೇಳಿದಾಗ ಅಹಂಕಾರ ಬಿಡಬೇಕು, ಎರಡನೇದಾಗಿ ನಮ್ಮ ಸ್ವಂತ ಬಲಹೀನತೆಗಳನ್ನು ನೋಡಿ ಮನಗುಂದೋದನ್ನು ಬಿಡಬೇಕು, ಮೂರನೇದಾಗಿ ಈ ಒಂದು ಅಪನಂಬಿಕೆಯನ್ನು ಬಿಡಬೇಕಾಗುತ್ತೆ. ಆಮೇಲೆ ನಾಲ್ಕನೇದಾಗಿ ಸಾಧಾರಣವಾಗಿ ಭಯ. ಇಲ್ಲಿ ಸಹೋದರರು ಈ ವಚನ ಓದ್ತಾ ಇದ್ರು, ಯೆಶಾಯ 43 ಒಂದು ವಚನ ಓದಿದ್ರು, 18 ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಹೊಸ ಕಾರ್ಯವನ್ನು ಮಾಡ್ತೇನೆ, ಈಗ ತಲೆದೋರುತ್ತದೆ ಅಂತ. ಆದರೆ 43 ಮೊದಲನೇ ವಚನದಲ್ಲಿ ಏನು ಹೇಳ್ತಾರೆ ಗೊತ್ತಾ, ದೇವರು ಮೊದಲನೇದಾಗಿ ದೇವರು ಹೇಳುವಂಥ ಮಾತು ಆ ಒಂದು ಪೂರ್ಣವಾಗಿ ಆ ಒಂದು ಅಷ್ಟೊಂದು ಪ್ರೋತ್ಸಾಹದ ಮಾತುಗಳನ್ನು ಆಡೋಕ್ಕೆ ಮೊದಲು ಪ್ರಾರಂಭ ಮಾಡುವಂಥದ್ದು ಯಾವುದು, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದನಲ್ಲ, ನಿನ್ನ ಹೆಸರು ಹಿಡಿದು ಕರೆದನಲ್ಲ, ನೀನು ನನ್ನವನೇ, ನೀನು ಜಲರಾಶಿಯನ್ನು ಆದುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸದು, ಸೊ ಇಲ್ಲಿ ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ ಭಯ. ಬಹಳಷ್ಟು ಜನರಿಗೆ ಕೂಟದಲ್ಲಿದ್ದಾಗ ಭಯ ಇರೋದಿಲ್ಲ, ಆದರೆ ಹೆಚ್ಚಿನ ಅಂಶ ಜೀವಿತದಲ್ಲಿ ಭಯ ಇದೆಯಲ್ಲ. ಭಯ ಏನು ತೋರಿಸುತ್ತೆ ಅಂದರೆ ನಮ್ಮಲ್ಲಿ ನಂಬಿಕೆ ಇಲ್ಲದೆ ಇರೋದನ್ನು ತೋರಿಸುತ್ತೆ. ಭಯ ಏನು ಮಾಡುತ್ತೆ, ದೇವರಿಗಾಗಿ ನಾವು ತಗೊಳ್ಬೇಕಾಗಿದ್ದ ಒಂದು ಮಾನಸಾಂತರದ ಒಂದು ನಿರ್ಧಾರ ಅಥವಾ ಮಾನಸಾಂತರದ ಒಂದು ನಿರ್ಣಯಗಳು ಅಥವಾ ಏನೋ ಒಂದು ಸ್ಟೆಪ್, ಒಂದು ಹೆಜ್ಜೆ ತಗೊಳ್ಬೇಕು, ಮಾನಸಾಂತರ ಪಡಬೇಕು, ಯಾವುದೋ ಒಂದು ವಿಷಯದಲ್ಲಿ ಮಾನಸಾಂತರ ಪಡಬೇಕು, ಯಾವುದೋ ಯಾರಿಗೋ ಒಬ್ರಿಗೆ ಬೇಡ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಬೇಕು, ನಾನು ಇದು ಮಾಡೋದಿಲ್ಲ ಅಂತ ಹೇಳಬೇಕು, ಅಥವಾ ಯಾರಿಗೋ ಒಂದು ನಷ್ಟ ಪರಿಹಾರ ಮಾಡಬೇಕು ಅಂದರೆ ಯಾರಿಗೋ ಕೊಡಬೇಕು, ಕೆಲವು ಯಾರಿಗೋ ಒಬ್ರಿಗೆ ಹಣ ಕೊಡಬೇಕು ಅಥವಾ ಇನ್ನೇನೋ ಮಾಡಬೇಕು. ಇಲ್ಲಿ ಏನು ಬರುತ್ತೆ ನಮಗೆ, ಅಯ್ಯೋ ಭಯ ಬರುತ್ತೆ, ನಾನು ಇದರ ಮಾಡಿದ್ರೆ ನನಗೆ ತೊಂದರೆ ಆಗುತ್ತಾ, ಕಷ್ಟ ಆಗುತ್ತಾ ಅಂತ. ಈ ಭಯವನ್ನು ಕೂಡ ಬಿಡಬೇಕು ನಾವು. ಮೊದಲನೇದಾಗಿ ಅಹಂಕಾರ, ಎರಡನೇದಾಗಿ ಮನಗುಂದುವಿಕೆ, ಮೂರನೇದಾಗಿ ಅಪನಂಬಿಕೆ, ನಾಲ್ಕನೇದಾಗಿ ಭಯ. ಇದನ್ನೆಲ್ಲ ಬಿಟ್ಬಿಡಬೇಕು ನಮ್ಮ ಜೀವಿತದಲ್ಲಿ. ಇದು ನಮ್ಮನ್ನು ಬಹಳವಾಗಿ ನಮ್ಮನ್ನು ಆಳಿದೆ. ಸಹೋದರರು ಹೇಳಿದ್ರು ನಮ್ಮನ್ನು ಸೆರೆಯಲ್ಲಿಟ್ಟಿದೆ ಅಥವಾ ನಮ್ಮನ್ನು ಬಂಧಿಸಿ ಇಟ್ಟಿದೆ ಈ ಒಂದು ಕಾರ್ಯಗಳು, ಮನೋಭಾವಗಳು. ಇದನ್ನು ನಾವು ಬಿಟ್ಟುಬಿಡಬೇಕು. ಅದನ್ನು ಬಿಟ್ಟುಬಿಟ್ಟು ಮುಂದೆ ಹೋಗಬೇಕು. ಮುಂದೆ ಯಾವುದಕ್ಕೆ ಹೋಗಬೇಕು, ಒಂದು ವಚನ ಓದೋಣ. ಕೀರ್ತನೆ 128, ಕೀರ್ತನೆ 128 ಮೊದಲನೇ ವಚನ ಹೀಗೆ ಹೇಳುತ್ತೆ: ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ದೇವರಲ್ಲಿ ಏನು ಕೇಳ್ಬೋದು, ದೇವರೇ ನನಗಿದು ಕೊಡು. ಏನು ದೇವರ ಭಯ, ದೇವರ ಭಯಭಕ್ತಿ, ಫಿಯರ್ ಆಫ್ ಗಾಡ್. ನಾವು ಎಲ್ಲಿ ಮುಂದೆ ಹೋಗಬೇಕು, ದೇವರ ಭಯ, ದೇವರ ಭಯದಲ್ಲಿ ಮುಂದೆ ಹೋಗೋಣ, ದೇವರಿಗೆ ಭಯ ಪಡೋದ್ರಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ಜನರು ದೇವರು ಏನು ಮಾಡ್ತಾರೋ ಅಂತ ಭಯ ಪಡ್ತಾ ಇದ್ರು, ಆದರೆ ಹೊಸ ಒಡಂಬಡಿಕೆಯ ಭಯ ಏನು ಗೊತ್ತಾ, ಆ ಭಯ ಯೇಸು ಸ್ವಾಮಿಯಲ್ಲಿತ್ತು. ಯೇಸು ಸ್ವಾಮಿಗೆ ಈ ಲೋಕದಲ್ಲಿ ಏನಾಗುತ್ತೋ, ಅದಾಗುತ್ತೆ ಇದಾಗುತ್ತೆ, ದೇವರು ಏನು ಮಾಡಿಬಿಡ್ತಾರೋ, ಆ ಥರ ಭಯ ಇರಲಿಲ್ಲ ಯೇಸು ಸ್ವಾಮಿಗೆ. ಯೇಸು ಸ್ವಾಮಿಯಲ್ಲಿದ್ದಂಥದ್ದು ಹೊಸ ಒಡಂಬಡಿಕೆಯ ಭಯ. ಅದೇನು ಗೊತ್ತಾ, ಎಫೆಸಿಯ 5 ಹೇಳುತ್ತೆ, ಪವಿತ್ರಾತ್ಮನನ್ನು ನೋಯಿಸಬಾರ್ದು. ನಾನು ಪವಿತ್ರಾತ್ಮನನ್ನು ನೋಯಿಸ್ತೀನಿ, ದೇವರ ಮನಸ್ಸಿಗೆ ದುಃಖ ಪಡಿಸ್ತೀನಿ, ನಾನು ಏನೋ ಮಾಡೋದ್ರಿಂದ ಏನೋ ಹೇಳೋದ್ರಿಂದ ದೇವರಿಗೆ ನೋವಾಗ್ಬೋದು, ಆ ಒಂದು ಭಯ ನಮ್ಮಲ್ಲಿ ಬರಬೇಕು. ನಾವು ಈ ಮುಂದಿನ ಜೀವಿತವನ್ನು ನಾವು ಹೋಗುವಾಗ ಒಂದು ಒಳ್ಳೆ ಭವಿಷ್ಯ ಇದೆ, ಆದರೆ ದೇವರ ಭಯ ಅಂದರೆ, ದೇವ್ರ ಭಯ ಅಂದರೆ ದೇವರಿಗೆ ನೋವು ಮಾಡ್ತೀನಲ್ಲ ಅನ್ನೋ ಒಂದು ಭಯ ನಮ್ಮಲ್ಲಿ ಇದ್ದರೆ ಅದು ನಮಗೆ ಪೌಲನ ಥರ, ಯೇಸು ಸ್ವಾಮಿಯ ಥರ ನಾವು ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ. ಯಾಕೆಂದರೆ ಪೌಲನಲ್ಲಿ ಯೇಸು ಸ್ವಾಮಿಯ ಉದಾಹರಣೆ ನಮಗೆ ಬಹಳವಾಗಿ ಕೊಡಲ್ಪಟ್ಟಿದೆ. ಅವರ ಇಬ್ಬರ ಜೀವಿತದಲ್ಲಿ ಮೊದಲಿನಿಂದ ಕಡೆಯವರೆಗೂ ಇದ್ದಂಥ ಒಂದು ಮನೋಭಾವ ಇದು, ದೇವರ ಭಯ. ದೇವ್ರ ಭಯ ಅಂದರೆ ದೇವರಿಗೆ ನೋವು ಮಾಡ್ತೀನಿ ಅನ್ನೋ ಭಯ, ನನ್ನ ತಂದೆಗೆ ನೋವು ಮಾಡ್ತೀನಿ ಅನ್ನೋ ಒಂದು ಭಯ. ಆ ಒಂದು ಭಯ ನಮಗೆ ದೇವರು ಹೆಚ್ಚು ಯಥೇಚ್ಛವಾಗಿ ಕೊಡಲಿ ತನ್ನ ಆತ್ಮನ ಮುಖಾಂತರ, ಮತ್ತು ಮುಂದೆ ನಡೀಲಿಕ್ಕೆ ಅದು ಸಹಾಯವಾಗುತ್ತೆ. ಎರಡನೇದು ಈ ಭಯದ ನಂತರ ಬರುವಂಥದ್ದು ದೀನತೆ. ದೇವರು ಹೇಳ್ತಾರೆ ಅಹಂಕಾರಿಗಳನ್ನು ನಾನು ಎದುರಿಸ್ತೀನಿ, ಆದರೆ ಅಹಂಕಾರದ ಬದಲಿಗೆ ನಾನು ಹೇಳಿದೆ ಅಹಂಕಾರನ ಬಿಟ್ಟುಬಿಡಬೇಕು, ಅಹಂಕಾರ ಪ್ರವೃತ್ತಿಯನ್ನು ಬಿಡಬೇಕು, ಮನೋಭಾವವನ್ನು ಬಿಡಬೇಕು. ಅದು ಬಿಟ್ಟು ನಾವು ಈ ದೀನ ಸ್ವಭಾವವನ್ನು ನಾವು ಧರಿಸ್ಕೊಳ್ಬೇಕು. ಅದು ಕೂಡ ನಾವು ಯೇಸು ಸ್ವಾಮಿಯಲ್ಲಿ ಪೌಲನಲ್ಲಿ ಹೆಚ್ಚೆಚ್ಚುವಾಗಿ ನೋಡ್ತೀವಿ. ಅದರಿಂದ ಅವರು ಬೆಳೀಲಿಕ್ಕೆ ಸಹಾಯವಾಯಿತು. ಮತ್ತು ಮೂರನೇದಾಗಿ ದೇವರಲ್ಲಿ ಅವಲಂಬಿತವಾಗಿರುವುದು, ದೇವರಲ್ಲಿ ಅವಲಂಬಿತವಾಗಿರೋದು. ದೇವರ ಒಂದು ಚಿಕ್ಕ ಮಗು ಬಗ್ಗೆ ಸಹೋದರು ಹೇಳ್ತಾ ಇದ್ರು, ದೇವರು ನಾವು ಹೇಗಿರಬೇಕು ಅಂತ ಬಯಸ್ತಾರೆ ಅಂದರೆ, ನಾವು ಒಂದು ಚಿಕ್ಕ ಮಗುವಿನಾಗಿ ಯೇಸು ಸ್ವಾಮಿಯ ಅಥವಾ ದೇವರ ಕೈಯನ್ನು ಇಟ್ಕೊಂಡು ನಾವು ಜೀವಿಸಬೇಕು. ಯಾಕೆಂದರೆ ಈ ಲೋಕ ಬಹಳ ಪಾಪದಿಂದ ತುಂಬಿದೆ, ದುಷ್ಟ ಪ್ರಪಂಚವಾಗಿದೆ, ಸೈತಾನನ ಆವಳಿ ಇದೆ, ಕತ್ತಲೆ ಇದೆ. ಇಲ್ಲಿ ನಾವು ದೇವರಲ್ಲಿ ಎಷ್ಟು ನಾವು ಅವಲಂಬಿತರಾಗಿ ಜೀವಿಸ್ತೀವೋ ಅಷ್ಟು ನಾವು ಮುಂದೆ ಬೆಳೀಲಿಕ್ಕೆ ನಡೀಲಿಕ್ಕೆ ಸಹಾಯವಾಗುತ್ತೆ. ನಾಲ್ಕನೇದಾಗಿ ನಾನು ಮೊದಲೇ ಹೇಳಿದಂತೆ ನಂಬಿಕೆ. ನಂಬಿಕೆ ಇದ್ದರೆ ನಾವು ಮುಂದೆ ಹೋಗ್ಲಿಕ್ಕೆ ಸಹಾಯವಾಗುತ್ತೆ. ನಾನು ಒಂದು ಉದಾಹರಣೆಯನ್ನು ಕೊಟ್ಟು ಮುಗಿಸ್ತೀನಿ. ಅಪೊಸ್ತಲ ಕೃತ್ಯ 9 ಅಧ್ಯಾಯ. ಸೊ ಈ 4 ವಿಷಯಗಳನ್ನು ನೆನಪಿಟ್ಕೊಳ್ಳಿ. ಯಾವುದನ್ನು ನಾವು ಬಿಡಬೇಕು? ಅಹಂಕಾರ, ಮನಗುಂದುವಿಕೆ, ಅಪನಂಬಿಕೆ ಮತ್ತು ಭಯ. ಇದನ್ನು ಬಿಟ್ಟು ನಾವು ಮುಂದೆ ಹೋಗುವಾಗ ಏನು ಹಿಡ್ಕೊಳ್ಬೇಕು? ದೇವರ ಭಯ, ದೀನತೆ, ದೇವರಲ್ಲಿ ಅವಲಂಬಿತವಾಗಿರುವಂಥದ್ದು ಮತ್ತು ನಂಬಿಕೆ. 9 ಅಧ್ಯಾಯ ಅಪೊಸ್ತಲ ಕೃತ್ಯ, ಇಲ್ಲಿ ನೋಡಿ, ಈ ಪೌಲನ ಒಳ್ಳೆ ಉದಾಹರಣೆ ಇದೆ. 5ನೇ ವಚನದಲ್ಲಿ ಹೇಳುತ್ತೆ, ಪೌಲನಿಗೆ ಈ ಒಂದು ಬೆಳಕು ಮಿಂಚಿದಾಗ ಅವನು ಕೇಳ್ತಾನೆ, ಕರ್ತನೇ ನೀನ್ಯಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು ಅಂತ ಹೇಳಿದನು. ಯೇಸುವಿನ ಸಂಧಿಸಿದ ಸಮಯ ಅದು. ಆವಾಗ ಅವನ ಮನಸ್ಸಿನಲ್ಲಿ ಎಷ್ಟು ದುಃಖ ಬಂತು ಅಂದರೆ, ನಾನು ಎಷ್ಟು ಪಾಪಿ, ನಾನು ಯೇಸು ಸ್ವಾಮಿನ ದೇವರು ಅಂತ ತಿಳ್ಕೊಳ್ದೇನೆ, ನಾನು ಕರ್ತನು ಅಂತ ತಿಳ್ಕೊಳ್ಳದೆ ಇಷ್ಟೊಂದೆಲ್ಲ ಮಾಡಿಬಿಟ್ನಲ್ಲ ಅಂತ. ಅದು ಹೇಗೆ ಗೊತ್ತಾಗುತ್ತೆ ನಮಗೆ, ಅಷ್ಟು ಅವನು ಬಹಳ ದುಃಖದಿಂದ ಕೂಡಿದನು. ಅವನ ಹಳೆಯ ಜೀವಿತದ ಬಗ್ಗೆ ಬಹಳ ಮಾನಸಾಂತರಪಟ್ಟನು, ದುಃಖಪಟ್ಟನು ಹಳೆಯ ಜೀವಿತದ ಬಗ್ಗೆ ಅಂದರೆ. 9ನೇ ವಚನದಲ್ಲಿ ಹೇಳುತ್ತೆ, 3 ದಿವಸ ಅವನಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಮತ್ತು ಏನೂ ಕುಡಿಯಲಿಲ್ಲ, ಏನೂ ತಿನ್ನಲಿಲ್ಲ. 3 ದಿವಸ ಏನೂ ಕುಡಿಯಲಿಲ್ಲ, ಏನೂ ತಿನ್ನಲಿಲ್ಲ. ಇದು ನೋಡಿದಾಗ ನನಗೆ ಬಹಳ ಸಂತೋಷ ಆಗುತ್ತೆ. ಏನಂದರೆ, ನಿಜವಾಗಿ ಮಾನಸಾಂತರಪಟ್ಟ ವ್ಯಕ್ತಿಯ ಗುರುತಿದು. ಹಳೆಯ ಜೀವಿತದಲ್ಲಿ ಮಾಡಿದ್ದೆಲ್ಲ ತಪ್ಪು, ಆದರೆ ಮನಗುಂದಲಿಲ್ಲ ಅವನು, ಮನಗುಂದಲಿಲ್ಲ, ಆದರೆ ಮಾನಸಾಂತರಪಟ್ಟ. ಸಿ ಮನಗುಂದೋದು ಮಾನಸಾಂತರ ಪಡೋದು ವ್ಯತ್ಯಾಸವಾದ. ಮಾನಸ ಯಾರು ತಪ್ಪು ಮಾಡಿದ್ದೀನಿ ಅನ್ಕೊಳ್ತಾರೆ, ಅವ್ರು ಮಾನಸಾಂತರ ಪಡ್ತಾರೆ, ಮನಗುಂದಬಾರದು. ಇದು ಒಳ್ಳೆಯ ಉದಾಹರಣೆ. ಹಾಗೆ ಒಂದು ಮುಂದೆ ಹೋಗಿ ನೋಡಿದರೆ ನಾವು 1 ಕೊರಿಂಥ 9:27-26 ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನು ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಇದು ಬಹಳ ಒಳ್ಳೆಯ ಉದಾಹರಣೆ, ಮನಗುಂದೇ ಇರೋದಕ್ಕೆ ಮತ್ತು ಅಹಂಕಾರದಿಂದ ಜೀವಿಸದೇ ಇರೋಕ್ಕೆ. ನೋಡಿ, ಅಲ್ಲಿ ಅವನು ಎಲ್ಲ ತನ್ನ ಜೀವಿತವನ್ನು ತಪ್ಪಾಗಿ ಜೀವಿಸಿದರೂ ಮನಗೊಂದಲಿಲ್ಲ, ಆದರೆ ಮಾನಸಾಂತರಪಟ್ಟ. ಇಲ್ಲಿ ನಾವು ನೋಡ್ತೇವೆ, ಬಹಳಷ್ಟು ಬೆಳೆದ ನಂತರ ಅವನ ಜೀವಿತದಲ್ಲಿ ಬೇರೆಯವ್ರಿಗೆ ಎಷ್ಟೋ ಜನರನ್ನ ಕ್ರಿಸ್ತನ ಕಡೆ ನಡೆಸಿ ಸಭೆಗಳನ್ನು ಕಟ್ಟಿದ ನಂತರ ಅವನು ಹೇಳೋ ಮಾತು ಏನಂದರೆ, ಇಷ್ಟೆಲ್ಲ ಮಾಡಿ ಕೂಡ ಅಹಂಕಾರ ನನ್ನ ಹಿಡ್ಕೊಳ್ಳೋಕೆ ಸಾಧ್ಯತೆ ಇದೆ, ಈ ಅಹಂಕಾರ ನನ್ನನ್ನು ಹಿಡ್ಕೊಳ್ಬಾರ್ದು, ನಾನು ಮುಂದೆ ಹೋಗಬೇಕು ಅಂದರೆ ಅಹಂಕಾರ ಹಿಡ್ಕೊಂಡ್ಬಿಟ್ರೆ ನಾವು ನಿಮಗೆಲ್ಲ ಬೋಧಿಸಿ ನಾನೇ ಅಯೋಗ್ಯನಾಗ್ಬಿಡ್ತೀನಿ. ಆದರೆ ನಾವು ಸಾಯೋವರೆಗೆ ಒಂದು ಮನಗುಂದೋದು ಬಿಡಬೇಕು, ಮತ್ತು ಅಹಂಕಾರವನ್ನು ದೂರ ಇಡಬೇಕು. ಪೌಲ ಹಾಗೆ, ಪೌಲನ ಜೀವಿತದ ಒಂದು ರಹಸ್ಯ ಏನಂದರೆ, ಅವನು ಯಾವಾಗಲೂ ತನ್ನ ಬಗ್ಗೆನೇ ಹೋರಾಡಿದನು, ಅಹಂಕಾರದ ವಿರುದ್ಧ ಹೋರಾಡಿದನು, ನಾನು ಅಯೋಗ್ಯನಾಗ್ಬಿಡ್ತೀನಿ ಅನ್ನೋ ಆ ಭಯದಲ್ಲಿ ಕಡೆ ಒಳಗೆ ಜೀವಿಸ್ದ. ಸೊ ಹಾಗೆ ನಾವು ಈ ಕೆಲವು ವಿಷಯಗಳನ್ನು ಬಿಟ್ಟು ದೇವರಿಗೆ ಬಯಸುವಂಥ ಕೆಲವು ವಿಷಯಗಳನ್ನು ಹಿಡ್ಕೊಂಡು ಮುಂದೆ ಹೋಗಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ. ನಿರೀಕ್ಷೆಯಿಂದ ಬಂದಿದ್ದೀರಾ, ಮತ್ತು ನಂಬಿಕೆಯಿಂದ ನಿಮಗೆ ದೇವರು ಈ ಹೊಸ ಜೀವಿತವನ್ನು ಅನುಗ್ರಹಿಸ್ತಾರೆ, ನಮಗೆಲ್ಲ ಅನುಗ್ರಹಿಸ್ತಾರೆ. ದೇವರು ಯಾರು ನಂಬಿದವ್ರನ್ನ ಆಶಾಭಂಗಪಡಿಸೋದಿಲ್ಲ ಅಂತ ನಾವು ನೋಡಿದ್ವಿ. ಹಾಗೆ ಮಾಡ್ತಾರೆ, ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾರೆ ಅಂತ ನಂಬಿ ಆ ಒಂದು ಪ್ರಾರ್ಥನೆಯಿಂದ ಈ ಕೂಟಗಳನ್ನು ಭಾಗವಹಿಸೋಣ. ಆಮೇಲೆ